ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೀಷ ಶತ್ರುಾತ್ಮಕಸ್ಯ ವಿಷ್ಣೋರ್ವ್ಯಸ್ತಸ್ತಮಸ್ತಃ ಸಕಲಗುಣನಿಹಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಅದಕ್ಕೆ ವ್ಯಾಸರಾದ್ರೆ ಯಾರೋ ಕೇಳಿದರು ಏನಂತ, ಮಧ್ವ ಸಿದ್ಧಾಂತ ಸಾರ ಹೇಳಿ ಅಂತ ಕೇಳಿದರು. ಇಡೀ ಸ್ವರೂಪ ಎಷ್ಟಂತ ಹೇಳಬೇಕು? ಒಂದೇ ಶ್ಲೋಕ ಶ್ರೀಮನ್ ಮಧ್ವಗತಿ ಮುದೋಯಿತು. ಅವ್ರಿಗೆ ಕೈ ಅಂಥ ಶ್ಲೋಕ ಮತ್ತೊಂದು ಸಿಗೋದಿಲ್ಲ. ಅಷ್ಟು ಕಾಂಪ್ಯಾಕ್ಟಾಗಿ ಎಲ್ಲ ಸಿದ್ಧಾಂತ ವಿಷಯ ಬರ ಬರೀತಾರೆ. ಅದು ಭಾರಿ ದೊಡ್ಡದು. ಅದು ಯಾಕೆ ತಾದು ವ್ಯಾಸತ್ರಯಾದಿಗಳು ಬರೆದವರಾದ್ರಿಂದ ಫುಲ್ ಗ್ರಿಪ್ ಇದ್ದಿದ್ದು ತಕ್ಷಣ ಹೇಳಿದ್ರು, ಪರ್ಫೆಕ್ಟಾಗಿ ಹೇಳಕ್ಕೆ ಬರುತ್ತೆ. ಆ ಶ್ಲೋಕ ಬೇರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಡ್ಬೇಕಾದ್ರೆ ಇನ್ನು ಬರೆಯೋಕ್ಕೆ ಆ ಸಾಮರ್ಥ್ಯ ಇರಬೇಕು ಅವ್ರು. ಆಗ ನಮಗೇನು ಸಾರಸ್ಯ ಅಂತ ಗೊತ್ತಾಗುತ್ತೆ. ಇಡೀ ಮಧ್ವವಿಜಯ ಬರೆದ್ರು ನಾರಾಯಣ ಪಂಡಿತಾಚಾರ್ಯರು, ಅಣುಮಧ್ವವಿಜಯ ಬರೆದ್ರು. 16 ಸರ್ಗ 32 ಶ್ಲೋಕದಲ್ಲಿ ಬರೀತಾರೆ. ಒಂದು ಅಕ್ಷ ಒಂದು ಬಿಡಬಾರ್ದು, ಯಾವ ಇವೆಂಟು ಬಿಟ್ಟು ಹೋಗಬಾರ್ದು. ಅಷ್ಟು ಫೈನಾಗಿ ಬರೀತಾರೆ. ಭಾಷ್ಯದ ಇಮಿಟೇಷನ್ ಇದು, ಇದ್ರ ಗೈಡ್ಲೈನ್ಸಲ್ಲಿ ಬರೆದಿದ್ದರಿಂದ ಪರ್ಫೆಕ್ಟ್ ಆಗೋಯ್ತು. ಕೆಲವು ಸಿಕ್ಕದ ಅಂತೇಳಿ ಒಂದೇ ಸರ್ಗಕ್ಕೆ ಮುಗಿಸ್ಬಿಟ್ರೆ ಏನು ಮಾಡಬೇಕಾಗ, ಟೈಮ್ ಭಾರಿ ಕೊಟ್ಟಿರ್ತಾರೆ ಭಾಗವತ ಹೇಳು ಅಂತೇಳಿ. ಇನ್ನು ಒಂದು ಮಂಗಳ ಶ್ಲೋಕನೇ ಕುತ್ಕೊಂಡ್ಬಿಟ್ರೆ ಮೂಸದ ಯಾವಾಗ ಅವರು ಗೊತ್ತಾಯ್ತಾ? ಟೈಮ್ ನೋಡ್ಕೋಬೇಕು. ಟೈಮ್ ನೋಡ್ಕೊಂಡು ಏನು ಮಾಡಬೇಕಾದ ತಕ್ಕಂತೆ ಆವಾಪ ಉದ್ವಾಪ ಮಾಡಿ ಮುಗಿಸ್ಬಿಡ್ಬೇಕು. ದ್ರವ್ಯಂ ದೇಶ ಸಾತ್ವಿಕಂ ಸುಖಂ ಆತ್ಮೋತ್ಥಂ, ಇನ್ನು ಎಷ್ಟು ಫೈನ್ ಹೇಳ್ತಾರೆ ನೋಡಿ. ಈಗ ಪಥ್ಯಂ ಯುಕ್ತಂ ಅನಾಯಸ್ತಂ ಆಹಾರ್ಯಂ ಸಾತ್ವಿಕಂ ಸ್ಮೃತಂ ರಾಜಸಂ ಚ ಇಂದ್ರಿಯ ಪ್ರೇಷ್ಠಂ ತಾಮಸಂ ಚ ಆರ್ತಿದಾಶುಚಿ. ಈಗ ಅಪಥ್ಯಂ ಆಹಾರ ಹೇಗಿರಬೇಕು ಅಂದರೆ ಪಥ್ಯಂ, ಪಥ್ಯಂ ಅಂದರೆ ಏನು? ಹಿತವಾಗಿರಬೇಕು. ಯುಕ್ತಂ ಹಿತ ಅಂತೇಳಿ ಯೋಗ್ಯ ಆಗಬಾರ್ದು, ಅಯೋಗ್ಯ ಆಗಿಬಿಟ್ರೆ ತಪ್ಪದು. ಯುಕ್ತಾಹಾರ ವಿಹಾರಸ್ಯ ಯುಕ್ತಂ ಪಥ್ಯಂ ಯುಕ್ತಂ. ಉದಾಹರಣೆಗೆ ಯಾವುದೋ ಹೇಳಿದವನು ಈರುಳ್ಳಿ ತಿಂದೊಂದ್ಬಿಟ್ಟ, ಅದು ಹಿತ, ಯಾವ ರೋಗಕ್ಕೆ ಹಿತ, ಬಟ್ ಶಾಸ್ತ್ರದಲ್ಲಿ ಯುಕ್ತ ಅಲ್ಲ. ಕೆಲವು ಯುಕ್ತ ಹಿತ ಅಲ್ಲ, ಕೆಲವು ಯುಕ್ತ ಹಿತ ಅಲ್ಲ. ಯಾಕಂದ್ರೆ ಸ್ವೀಟ್ ತಿಂತಿದ್ದಾನೆ ಅವನು ರೋಗ ಇದೆ, ಹಿತ ಅಲ್ಲ. ಇದು ಕಾಮಾಲೆ ರೋಗ ಬಂದಿದೆ, ಅವನು ಎಣ್ಣೆ ತಿಂತಾನೆ, ಎಣ್ಣೆ ನಿಷಿದ್ಧ ಅಲ್ಲ, ಬಟ್ ಅವನಿಗೆ ಹಿತ ಅಲ್ಲ. ಅದು ಹಿತನೂ ಅಲ್ಲ. ಎರಡು ಯುಕ್ತನೇ ಆಗದೆ ಹೋದರೆ ಸಾಧ್ಯನೇ ಇಲ್ಲ. ಅನಾಯಸ್ತಂ ಅಥ ಆಯಾಸ ಉಂಟು ಮಾಡಬಾರದು. ಆಹಾರ್ಯಂ ತಿನ್ಲಿಕ್ಕೆ ಸಾಧ್ಯ ಇರಬೇಕು. ಸಾತ್ವಿಕಂ ಸ್ಮೃತಂ, ಸಾತ್ವಿಕ ಅಂತ ಕರೀತಾರೆ. ರಾಜಸಂಚ ಇಂದ್ರಿಯ ಪ್ರೇಷ್ಠಂ, ಬರೀ ರುಚಿಗೋಸ್ಕರ ತಿಂದರೆ ಏನದು? ರಾಜಸ. ಹಿತಗಿತ ಇಲ್ಲ, ಸುಮ್ಮನೆ ರುಚಿಗೋಸ್ಕರ ಗೊತ್ತು ಅವನಿಗೆ ಒಳ್ಳೇದಾಗಲ್ಲ ಅಂತ ಗೊತ್ತು, ರುಚಿ ಬಿಡ್ಲಕ್ಕೆ ಆದ್ರೆ ತಿಂದ್ಬಿಡ್ತಾರೆ. 99 ಪಾಲು ಜನ ಹೆಚ್ಚಾಗಿ ತಿಂತಾರೆ, ರುಚಿಗೆ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ. ರುಚಿ ಎಷ್ಟೇ ಇದ್ದರೂ ಕೂಡ ಹಿತ ಅಲ್ಲ, ಬಿಟ್ಟುಬಿಡ್ತಾರೆ. ಆಮೇಲೆ ತಾಮಸಂ ಚ ಆರ್ತಿದ ಅಶುಚಿ, ಆರ್ತಿದ ಪ್ಲಸ್ ಅಶುಚಿ. ಆರ್ತಿದ ಅಂದರೆ ನೋವು ಕೊಡುತ್ತೆ, ಅಶುಚಿ ಅಂದರೆ ಕೆಟ್ಟದು, ನಿಷಿದ್ಧ ಆಗಿದೆ. ತಿಂದರೂ ತಗೊಂಡು ಸುಖನೂ ಕೊಡೋದಿಲ್ಲ, ಪಥ್ಯನೂ ಅಲ್ಲ, ಯುಕ್ತನೂ ಅಲ್ಲ. ಎಕ್ಸಾಕ್ಟ್ಲಿ ಆಪೋಸಿಟ್ ಇದ್ದರೆ ತಾಮಸ ಅಂತ ಕರೀತಾರೆ. ನಾವು ಆಹಾರದ ಯೋಚನೆ ಮಾಡ್ತಾ ಇರೋ ಎಲ್ಲ ಇವೆಲ್ಲ ಇರುತ್ತಲ್ಲ, ಇವೆಲ್ಲ ಜಂಕ್ ಫುಡ್ ಎಲ್ಲ ಎಂಥದ್ದು ಹೇಳಿ ಕೇಳಿ ಜಂಕ್. ಅದು ಜಂಕ್ ಅಂದರೆ ಏನದು? ಬಿಸಾಕೋದು ಅಂಥದ್ದು ಹೊರದು, ಅದನ್ನು ಇವರು ತಿನ್ನಿಸಿಬಿಡ್ತಾರೆ. ಆಮೇಲೆ ತುಂಬ ತಪ್ಪದು. ಸಾತ್ವಿಕಂ ಸುಖಮಾತ್ಮೋತ್ಥಂ ವಿಷಯೋತ್ಥಂತು ರಾಜಸಂ ತಾಮಸಂ ಮೋಹದೈನ್ಯೋತ್ಥಂ ನಿರ್ಗುಣಂ ಮದಪಾಶ್ರಯಂ. ಸಾತ್ವಿಕಂ ಸುಖಂ ಆತ್ಮೋತ್ಥಂ, ಸಾತ್ವಿಕ ಸುಖ ಅಂದರೆ ಏನು? ಒಳಗಿನಿಂದ ಬರಬೇಕು, ಅದು ಸಾತ್ವಿಕ ಸುಖ. ಹಸಿವು ಎಲ್ಲಿಂದ ಬರಬೇಕು? ಯಾವಾಗಲೂ ಒಳಗಿಂದ ಬಂದರೆ ಹಸಿವು ಅಂತ ಕರೀತಾರೆ. ತಲೆಯೊಳಗೆ ಹಸಿವಾದರೆ ಜ್ಞಾನ, ಹೊಟ್ಟೆಯೊಳಗೆ ಹಸಿವಾದರೆ ಅನ್ನ, ಗೊತ್ತಾಯ್ತಾ? ಜೀವಕ್ಕೆ ಬೇಕಾದ ಯಾವುದು ಅಂದರೆ ಆತ್ಮೋತ್ಥಂ. ಇನ್ನೊಂದು ಅರ್ಥ, ಆತ್ಮ ಅಂದರೆ ಪರಮಾತ್ಮ. ದೇವರನ್ನು ಧ್ಯಾನ ಮಾಡಿದ ಬರೋ ಸುಖ ಏನದು? ಸಾತ್ವಿಕ ಸುಖ. ಜಪ ಮಾಡ್ತಾನೆ ಸಾತ್ವಿಕ ಸುಖ, ತಪಸ್ ಮಾಡ್ತಾನೆ ಸಾತ್ವಿಕ ಸುಖ, ಸನ್ಯಾವನಿ ಸಾತ್ವಿಕ ಸುಖ, ಗೊತ್ತಾಯ್ತಾ? ಎಷ್ಟು ಸುಲಭ. ಅದಕ್ಕೇನೆ ಯಾತಕ್ಕೆ ಜನಗಳು ಹೆಚ್ಚಾಗಿ ತಪಸ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂದರೆ ಸಾತ್ವಿಕ ಸುಖ. 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಎಷ್ಟು ಸುಖ ಎಂಥದ್ದು ಅಂದರೆ ಬುದ್ಧಿಗ್ರಾಹ್ಯ ಮತೀಂದ್ರಿಯಂ, ಅದಕ್ಕಿಂತ ಸುಖ ಆತ್ಯಂತಿಕಂ, ಅದು ಅಲ್ಟಿಮೇಟ್ ಸುಖ. ಅದಕ್ಕಿಂತ ಇನ್ನೊಂದು ಸುಖ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದೇನಂತಾರೆ? ಆತ್ಮೋತ್ಥಂ ಅಂತ ಕರೆದಿರೋದು. ಭಗವದ್ ಅನುಗ್ರಹದಿಂದ ಬರಬೇಕು, ಸ್ವರೂಪದಲ್ಲಿ ಇರಬೇಕು, ಒಳಗಿಂದ ಬರಬೇಕು. ವಿಷಯೋತ್ಥಂ, ಇದು ಮೊದಲನೇದು. ವಿಷಯೋತ್ಥಂ ಭೌತಿಕ ಸುಖ ಏನದು? ರಾಜಸ. ಭೌತಿಕ ಸುಖ ಊಟ ತಿಂಡಿ ಮಾಡ್ತೇವೆ, ಏನದು? ರಾಜಸ. ಪಾಠ ಪ್ರವಚನ ಕೇಳ್ತೇವೆ, ಏನದು? ಸಾತ್ವಿಕ. ಯಾಕೆ? ಏನು ತಿಂದಿಲ್ಲ ಒಳಗೆ, ನಾವು ಸುಖವಾಗಿರ್ತದೆ. 3-4 ತಾಸು ಪ್ರವಚನಕ್ಕೆ 3-4 ತಾಸು ಊಟ ಮಾಡೋಕ್ಕೆ ಬರುತ್ತೆ ಯಾರಿಗಾದರೂ? ಬಟ್ ಎದ್ದೋಗ್ಬಿಡ್ತಾರೆ, ಮಜ್ಜಿಗೆ ಬರೋರು ಪರವಾಗಿಲ್ಲ, ಎದ್ದೋಗ್ಬಿಡ್ತಾರೆ ತುಂಬ ಕೂತಾಗ. ಅದು ಇಲ್ಲಿ ಆಗಲ್ಲ. ಯಾತಕ್ಕೆ? ಇದು ಒಳಗಿಂದ ಬರೋದು, ಇದು ಭಾರ ಅನ್ನಿಸ್ತೇನೆ ಒಳಗಿರುತ್ತೆ. ಆಶ್ಚರ್ಯ, 24 ಅವರ್ಸ್ ಬೇಕಾದ್ರೆ ಕೇಳಿದ್ರೆ ಏನಾಗಲ್ಲ. ನಾನ್ ಸ್ಟಾಪ್ 7 ದಿವಸ ಕೇಳಿದ್ದು ಪರೀಕ್ಷಿತ ರಾಜ, ನಾನ್ ಸ್ಟಾಪ್. ನಮ್ಮಂತೆ 1 ಗಂಟೆ ಭಾಗವತ ಅಲ್ಲ ಅಂತ ಹೇಳಿದ್ದು ಅವರು. ಹೇಗೆ? 24 ಅವರ್ಸ್ ಹೇಳೋರು ಕೇಳೋರು ಹಾಗೇನೆ. ದ್ರವ್ಯಂ ಸಾತ್ವಿಕಂ ಸುಖಮಾತ್ಮೋತ್ಥಂ ವಿಷಯೋತ್ಥಂ ತುರಾಜಸಂ ತಾಮಸಂ ಮೋಹದೈನ್ಯೋತ್ಥಂ. ಇವತ್ತು ತುಂಬ ಜನ ಇಷ್ಟಪಡ್ತಿರೋದು ಯಾವುದಕ್ಕೀಗ? ವಿಷಯೋತ್ಥಂ, ವಿಷಯದಿಂದ ಬರೋ ಸುಖ. ಅಲ್ಲೂ ವಿಷಯದಲ್ಲಿ ಮತ್ತೆ ಮೂರು ವಿಧ, ಸಾತ್ವಿಕ ವಿಷಯವಾದರೆ ಅದರ ರಾಜಸದಲ್ಲಿ ಸಾತ್ವಿಕ, ಗೊತ್ತಾಯ್ತಾ, ತಾಮಸ ವಿಷಯವಾದರೆ ರಾಜಸದಲ್ಲಿ ತಾಮಸ, ರಾಜಸ ರಾಜಸ, ಆ ರೀತಿ ಇದು ಸಾತ್ವಿಕ ಸಾತ್ವಿಕ. ಮತ್ತೆ ಸುಖದಲ್ಲೂ ಸಾತ್ವಿಕ ಸಾತ್ವಿಕ ಬೇರೆ ಇದೆ, ಮತ್ತೆ ಅದು ಪಾಠ ಪ್ರವಚನದಿಂದ ಬರೋದು ಬೇರೆ, ಸಂಧ್ಯಾವಂದ್ಯ ಮಾಡಿ ಬರೋದು ಬೇರೆ, ಹೋಮ ಮಾಡಿದರೆ ಬರೋದು ಬೇರೆ, ಅಲ್ಲೂ ಕೂಡ ಏನಾಯ್ತು ಸ್ವಲ್ಪ ಕ್ವಾಲಿಟಿ ವೇರಿ ಆಗ್ತಾ ಹೋಗುತ್ತೆ. ತಾಮಸಂ ಮೋಹದ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಬೇಕಲ್ಲಿ, ತಾಮಸಂ ಮೋಹದ ಐತ್ನೋತ್ಥಂ. ಇವತ್ತು ಹೆಂಡ ಕುಡಿದು ಮಲಗಿಬಿಡ್ತಾನೆ, ನೋಡೋರಿಗೆ ಅನಿಸುತ್ತೆ ಎಷ್ಟು ಅಸಹ್ಯ ಅದು, ಅದೇನು ತಾಮಸ ಸುಖ. ಹೆಂಡ ಕುಡಿದ್ರೆ ಡ್ರಗ್ಸ್ ತೊಗೊಂಡ್ರೆ ಬರೋ ಸುಖ ಏನದು, ತಾಮಸ. ವಿಷಯಗಳಿಂದ ಬಂದರೆ ರಾಜಸ, ವಿಷ್ಣುವಿನಿಂದ ಬಂದರೆ ಅದು ಸಾತ್ವಿಕ. ಪ್ರತಿನಿತ್ಯ ಯಾವುದಕ್ಕೆ ಟ್ರೈ ಮಾಡ್ತಿರ್ಬೇಕು ನಾವು, ಸಾತ್ವಿಕ ಸುಖ ಪರಿಣಾಮದಲ್ಲೂ ಭಾರಿ ಶ್ರೇಷ್ಠ. ಅದು ಇದು ಮೋಹ ಇದೇನು ಮಾಡುತ್ತೆ, ಪರಿಣಾಮ ಕೆಟ್ಟದಾಗಿರುತ್ತೆ. ಇದು ಹಾಗಲ್ಲ, ಆಯುಷ್ಯ ಜಾಸ್ತಿ ಮಾಡುತ್ತೆ, ಎಲ್ಲ ಜ್ಞಾನ ಜಾಸ್ತಿ ಮಾಡುತ್ತೆ, ಪ್ರತಿಯೊಂದು ಜಾಸ್ತಿ ಮಾಡೋದರಿಂದ ಅದು ಭಾರಿ ಕ್ಷೇಮ. ಒಳ್ಳೆ ರೋಡಲ್ಲಿ ಹೋಗ್ತಾನೆ, ಟೈರ್ ಭಾಳ ದಿವಸ ಬಾಳಿಕೆ ಬರುತ್ತೆ, ಮಡ್ ರೋಡಲ್ಲಿ ಹೋಗ್ತಾನೆ ಏನಾಗುತ್ತಾಗ ಬೇಗ ಹೋಗಿಬಿಡುತ್ತೆ, ಅದಕ್ಕೆ ಫ್ರಿಕ್ಷನ್ ಜಾಸ್ತಿ. ನ್ಯಾಚುರಲ್ ಸತ್ತಾಗೇ ಇರ್ತಾರೆ, ಬದುಕಲಾಗಲು ಕೂಡ ಹೇಗಿರ್ತಾರೆ ಅವರು, ಸತ್ತಾಗಿ ನೋಡಿದವ್ರಿಗೆ ಅಸಹ್ಯ ಬರಾಗಿರ್ತಾರೆ. ಆದ್ದರಿಂದ ಅವರು ಸಾವು ಅಂದರೆ ಆಚಾರ ಅದಕ್ಕೆ ಹೇಳಿದ್ದು, ಸಂಸಾರ ವಿಷಪಾನೇನ ಏ ಮೃತ ಪ್ರಾಣಿನೋ ಹುವಿ ಅಮೃತಾಯ ಸ್ಮೃತಸ್ತೇಷಾಂ ಕೃಷ್ಣಾಮೃತ ಮಹಾರಣವಾಹ ಅಂತ ಹೇಳಿದರು. ಮನುಷ್ಯ ಸತ್ತಂತೆ ಇದ್ದಾನೆ, ಆದರೆ ಅವನು ಸರಿ ಹೋಗಿ. ಇವತ್ತು ಎಷ್ಟೋ ದಿನ ವರ್ಕ್ ಮಾಡಿ ಬರ್ತಾರಲ್ಲ, 12 ಅವರ್ಸು 13 ಅವರ್ಸು, ಅವ್ರು ನೋಡಿಬಿಟ್ರೆ ಈಗೆಲ್ಲೋ ನೋಡಿದಾಗ ಕಳಿಸ್ತಿರ್ತಾರೆ ಪಾಪ, ಮಾತಾಡ್ಸೋಕ್ಕೆ ಮನಸ್ಸು ಬರೋದಿಲ್ಲ, ಅಷ್ಟು ಹಿಂಸೆ ಪಡ್ತಿರ್ತಾರೆ. ಈ ಸುಖನ ಅದು ಒಂದು. ದ್ರವ್ಯಂ ದೇಶ ಫಲಂ ಕಾಲೋ ಜ್ಞಾನಂ ಕರ್ಮ ಚ ಕಾರಕಃ ಶ್ರದ್ಧಾ ಅವಸ್ಥಾ ಕೃತಿರ್ನಿಷ್ಠ ತ್ರೈಗುಣ್ಯ ಸರ್ವಯೇ ವಹಿ. ಈಗ ಉಪಸಂಹಾರ ಮಾಡ್ತಾರೆ, ಮೋಹ ಮೂರ್ಛೆ ದೈನ್ಯ. ಕಂಡವ್ರ ಅಮ್ಮ ತಾಯಿ ಬೇಡಿಕೊಂಡು ಕಾಡಿಕೊಂಡು ಕಾಲು ಹಿಡ್ಕೊಂಡು ತೊಗೊಂಡು ಬಂದ, ಏನು ಸುಖ ಅದರಲ್ಲಿ, ನನಗೊಂದಿಷ್ಟು ಕೊಡ್ತೀರಾ ಕೊಡ್ತೀರಾ ಕೊಡ್ತೀರಾ, ಅದೇನದು, ಎಷ್ಟು ಅನ್ಯಾಯ. ದುರ್ಯೋಧನ ಪಾಂಡವರಾಜ್ಯ ದೂತಿಂದ ಕಿತ್ಕೊಂಡ, ಅದು ತಾಮಸ. ಪಾಂಡವರು ಯುದ್ಧದಿಂದ ಕಿತ್ಕೊಂಡ್ರು, ಸಾತ್ವಿಕ. ಕ್ಷತ್ರಿಯನಿಗೆ ಯಾವುದು ವಿಹಿತ, ಯುದ್ಧ ಶಸ್ತ್ರ ಬೇಕು. ಬ್ರಾಹ್ಮಣ ಶಾಸ್ತ್ರ, ಅದು ಬ್ರಾಹ್ಮಣನಿಗೆ ಶಾಸ್ತ್ರ ಸಾತ್ವಿಕ, ಕ್ಷತ್ರಿಯ ಶಸ್ತ್ರ ಸಾತ್ವಿಕ. ಮೋಹ ಯಾರಿಗೂ ಸಾತ್ವಿಕ ಅಲ್ಲ, ಯಾರಿಗದು ತಾಮಸ ಅಂಬೋದು ಮೋಸ ಎಲ್ಲ ತಾಮಸ. ಅದಕ್ಕೆ ಯಾವಾಗಲೂ ಈ ಮೂರು ಗೈಡ್ನೆಸ್ ಗೊತ್ತಿರೋದ್ರಿಂದ ಇದ್ರ ಪ್ರಕಾರ ಅವ್ರು ಲೈಫ್ ಲೀಡ್ ಮಾಡ್ತಿದ್ರೆ ಏನಿರುತ್ತೆ, ಅದು ಫಸ್ಟ್ ಕ್ಲಾಸ್ ಅಧಿಕಾರಿ ನಾಮ ಅಂದರೆ ಅವರು ನಿಜವಾದ ಅಧಿಕಾರಿಗಳು ಆಗಿರುತ್ತಾರೆ. ಇಷ್ಟು ಹೇಳಿ ಪರಮಾತ್ಮ ಮುಂದೆ ಹೇಳ್ತಾನೆ, ಈ ಹೇಳ್ತಾ ಹೋದರೆ ಎಂಡೆ ಇಲ್ಲ. ಈ ರೀತಿ ಯಾವುದನ್ನು ತಿಳ್ಕೋಬೇಕು ಅಂದರೆ, ದ್ರವ್ಯಂ ದೇಶ ಫಲಂ ಕಾಲ ಜ್ಞಾನಂ ಕರ್ಮಚ ಕಾರಕ ಶ್ರದ್ಧಾ ಅವಸ್ಥಾ ಕೃತಿ ನಿಷ್ಠಾ, ಇವೆಲ್ಲ ತ್ರೈಗುಣ್ಯ ಸರ್ವ ಏವಹಿ, ಎಲ್ಲ ಮೂರು ಮೂರು ವಿಧ ಅಂತ ಹೇಳಿಬಿಡ್ತಾರೆ. ಭಗವದ್ಗೀತೆಯಲ್ಲಿ ಯಾವ್ಯಾವ್ದು ಬಂತಲ್ಲಿ, ಯಜ್ಞ ಮೂರು ವಿಧ, ತಪಸ್ ಮೂರು ವಿಧ ಅಂತ ಹೇಳಿಲ್ಲ ಹಿಂದೆ, ಸುಖ ಮೂರು ವಿಧ ಅಂತ ಹೇಳಿದಾಗೆ, ದ್ರವ್ಯ ಮೂರು ವಿಧ, ಸಾತ್ವಿಕ ದ್ರವ್ಯ ಯಾವುದು, ತುಳಸಿ ಮೊದಲಾದವುಗಳು ಸಾತ್ವಿಕ, ಈರುಳ್ಳಿ ಮೊದಲಾದವುಗಳು ತಾಮಸ ದ್ರವ್ಯ. ತುಳಸಿನ ಕದ್ದು ತಂದ ತಾಮಸ ತುಳಸಿ, ಯಾರೋ ಬೆಳೆಸಿದ್ರೆ ಕದ್ದು ಹೇಳೋದಕ್ಕಿಂತ ಮುಂಚೆ ಹರಿಸಿಬಿಟ್ಟ, ತಾಮಸ ಸಂಪಾದನೆ. ಆದರೆ ತಾನೇ ಬೆಳೆಸಿ ತಂದ ಏನದು, ಆಮೇಲೆ ಸ್ನಾನ ಸಾಯಂಕಾಲ 5 ಗಂಟೆ ತಂದ ಊಟ ಆದಮೇಲೆ, ಮತ್ತೆ ತಾಮಸ ಆಯಿತು. ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆ ತುಳಸಿ ಬಿಡಿಸ್ಬಾರ್ದು, ಮತ್ತೆ ನಿಷಿದ್ಧ ದಿವಸ ಬಿಡಿಸ್ಕೊಡುದು, ಅವಾಗ ತಾಮಸ ತಂದು ಬಿಟ್ರೆ ಎಫೆಕ್ಟ್ ಕ್ರಿಯೇಟ್ ಮಾಡೋದಿಲ್ಲ. ಅದು ತಾಮಸದಲ್ಲಿ ಸಾತ್ವಿಕದಲ್ಲೂ ಮತ್ತೆ ಪ್ರಭೇದಗಳು, ತಾಮಸದಲ್ಲೂ ಪ್ರಭೇದಗಳು. ಮತ್ತೆ ಈರುಳ್ಳಿ ಮೊದಲೆ ಈರುಳ್ಳಿ ಕದ್ದು ಬೇರೆ ತಂದ, ಅದೇನಾಯ್ತು ಈಗ ತಾಮಸ ತಾಮಸ ಆಗೋಯ್ತು, ತಿಳಿತಾ. ಆಗ ಬರೀ ಕದ್ದಿಲ್ಲ, ಯಾರೋ ಹೊರಗೆ ಕೊಂದು ಬೇರೆ ಕೈಕಾಲು ಮಾಡೋದು ಬೇರೆ ತಂದ, ಪರಮ ತಾಮಸ ಆಗಿರುತ್ತೆ. ಅರ್ಥ ಆಯ್ತಾ? ಯಾವಾಗಲೂ ನಾವು ಯಾವ ಕಡೆ ಸಾತ್ವಿಕ ಆಗಿರಬೇಕು ಫಸ್ಟು, ಅದರಲ್ಲಿ ಏನಾಗಬೇಕು ಮತ್ತೆ ಅದರಲ್ಲೂ ಪರಮ ಸಾತ್ವಿಕ ಆಗಬೇಕು. ಆ ರೀತಿ ಇದ್ದಾಗ ಏನಾಗುತ್ತದೆ, ಒಳ್ಳೆ ಸಾಧನೆ ಆಗುತ್ತೆ. ಇದು ಆಗೋದಿಲ್ಲ. ದ್ರವ್ಯಂ ದೇಶ, ಒಳ್ಳೆ ರೋಡು, ಸಿಮೆಂಟ್ ರೋಡು, ಆಮೇಲೆ ಒನ್ ವೇ ಅಲ್ಲ, ಬೋತ್ ವೇಸು, ಸಿಕ್ಸ್ ವೇಸು. ಅವಾಗ ಏನು ಮಾಡ್ತಾನೆ, ಫಾಸ್ಟಾಗಿ ಹೋಗ್ತಿರ್ತಾನೆ, ಅದಕ್ಕೆ ಡಿಸ್ಟರ್ಬೆನ್ಸೇ ಇಲ್ಲ. ಮೊಡ್ ರೋಡು, ಮಧ್ಯ ಮಧ್ಯೆ ಕಲ್ಲುಗಳು ಬೇರೆ, ಟ್ರಾಫಿಕ್ ಜಾಮ್ ಬೇರೆ, ಯಾವುದಕ್ಕೆ ಕಳ್ಳರ ಕಾಲಾಟ ಬೇರೆ, ಗದ್ದೆ ದರೋಡೆ ಬರೋರು ಬೇರೆ. ಆ ದಾರಿಯಲ್ಲಿ ಹೋಗೋದಕ್ಕಿಂತ ಬಿಡದೆ ವಾಸ ಆಗಿಬಿಡುತ್ತೆ. ಇದನ್ನು ನೋಡಿದರೆ ಆ ರೀತಿ ಇರೋದು. ದೇಶ ಸ್ಥಳ, ನಿನ್ನ ಹೇಳಿದ್ದಾರೆ ವನದಲ್ಲಿ ಸಾತ್ವಿಕ, ಅವೆಲ್ಲ ಕಾಪಿ ಮಾಡಿದ್ದಾರೆ. ಅಥವಾ ಭರತಖಂಡ ಸಾತ್ವಿಕ, ಯಾತಕ್ಕೆ ಪುಣ್ಯ ಸಾಧನ ಭೂಮಿ ಇದು. ಕೆಲವು ರಾಜಸ, ಕೆಲವು ತಾಮಸ, ಅಲ್ಲೂ ಕೂಡ ವ್ಯತ್ಯಾಸ ಇದೆ. ಫಲಂ ಸಾತ್ವಿಕ ಫಲ, ಜ್ಞಾನಭಕ್ತಿ ವೈರಾಗ್ಯ ಸಾತ್ವಿಕ ಫಲ, ಗೊತ್ತಾಯ್ತಾ? ಅದೇ ರೀತಿ ವಿಘ್ನ ಪರಿಹಾರ, ಕೆಲವು ವಿಷಯಕ್ಕೆ ಇದು, ಕೆಲವು ಇನ್ನೊಬ್ಬರು ನಾಶ ಆಗಲಿ ಅದು ತಾಮಸ, ಅದು ಅಲ್ಲೂ ಥರ ವೆರೈಟಿ. ಕಾಲ, ಬೆಳಗಿನ ಕಾಲ ಸಾತ್ವಿಕ ಕಾಲ, ಬ್ರಾಹ್ಮ ಮುಹೂರ್ತ ಅಂತ ಕರೀತಾರಲ್ಲ, ಬ್ರಾಹ್ಮ ಮುಹೂರ್ತ ಒಳ್ಳೆ ಕಾಲ ಅದು. ಮಧ್ಯರಾತ್ರಿ ರಾಕ್ಷಸರ ಕಾಲ, ಹೇಳಿ ದಂಭ ಕಾಲದಲ್ಲಿ ಬಂದಿದ್ದೀರಿ ಅಂತ ಹೇಳೋದಿಲ್ಲ, ರಾಕ್ಷಸರ ಕಾಲ, ನಿಶಾಚಾರ ವ್ಯಾಪಾರ ಅಂತಾರಲ್ಲ ಹಾಗೆ. ಆಮೇಲೆ ಕಾಲ, ಮಧ್ಯಾಹ್ನ ಕಾಲ ಬೇರೆ, ಸಾಯಂಕಾಲ ಬೇರೆ, ಅದೆಲ್ಲ ಕಾಲ. ಪರ್ವಕಾಲ ಅದು ಬೇರೆ, ಗುರು ಪುಷ್ಯ ಇತ್ಯಾದಿ ಗ್ರಹಣ ಇತ್ಯಾದಿ ಬಂತು, ಭಾರಿ ಸಾತ್ವಿಕ ಕಾಲ. ಜಪಾದಿಗಳಿಗೆ ತುಂಬ ಶ್ರೇಷ್ಠ. ಅದೆಲ್ಲ ಗೊತ್ತಿರಬೇಕು. ಫಲಂ ಕಾಲಹ ಜ್ಞಾನಂ ಸಾತ್ವಿಕ ರಾಜಸ ತಪ ಒಳ್ಳೆ ಜ್ಞಾನಿ, ಬರೀ ತಪ್ಪು ತಪ್ಪಿದೆ ಪಂಡಿತರು ಬೇರೆ ಬೇರೆ ಮತ್ತವ್ರು ಪಂಡಿತರಲ್ಲ ಅಂತ ಕರೀಲಕ್ಕೆ ಬರೋದಿಲ್ಲ. ತರ್ಕ ಅವರೆಲ್ಲ ಎಂಥ ತರ್ಕ ಪಾಂಡಿತ್ಯ, ತಾಮಸ ಪಾಂಡಿತ್ಯ, ತಾಮಸ ಪಾಂಡಿತ್ಯ ಬೇರೆ, ಸಾತ್ವಿಕ ಪಾಂಡಿತ್ಯ ಬೇರೆ. ಆಚಾರ್ಯ ಶಾಸ್ತ್ರ ಓದ್ದ ಬರೋ ಜ್ಞಾನ ಯಾವುದದು? ಸಾತ್ವಿಕ ಪಾಂಡಿತ್ಯ. ಜ್ಞಾನಂ ಆಮೇಲೆ ಕರ್ಮ, ಕರ್ಮ ಸಾತ್ವಿಕ ಕರ್ಮ, ರಾಜಸ ಕರ್ಮ, ತಾಮಸ ಕರ್ಮ, 18ನೇದು ಬೇಕಾಷ್ಟು ಹೇಳಿದ್ದಾರೆ. ಆಮೇಲೆ ಕಾರಕ ಅಂದರೆ ಕರ್ತೃ, ಕಾರಕ ಅಂದರೆ ಡೂಯರ್, ಸಾತ್ವಿ ಮಾಡೋನು, ಕೆಲಸ ಮಾಡೋನು, ಸಾತ್ವಿಕ ಕರ್ತ, ಫಲಾಪೇಕ್ಷೆಯಿಂದ ದಾನ ಮಾಡ್ದ, ರಾಜಸ ಕರ್ತ, ತನಗೆ ವೇಸ್ಟ್ ಆಗಿತ್ತು ಮನೇಲಿ ಬೆಳೆದು ಬಂದು ತೊಗೊಂಡು ಹೋಗುತ್ತೆ ಕೊಟ್ಟ, ತಾಮಸ ಕರ್ತ ಅವನು, ಸದ್ಯ ಇಲ್ಲಿಂದ ಪಾರಾದ್ರೆ ಸಾಕು ಅಂತೇಳಿ ತ್ಯಾಜ್ಯನ ಹೊರಗೆ ಹಾಕಿದ. ಆಮೇಲೆ ನೋಡಿದ್ರೆ ಕೆಟ್ಟೋಗಿದೆ, ಮೇಲೆ ಮುಚ್ಚಿಟ್ಟು ಕವರ್ ಮಾಡಿ ಕೊಟ್ಬಿಟ್ಟ ಆ ಕಡೆ, ಅದು ತಾಮಸ. ಸುಮ್ಮನೆ ಫ್ರೆಂಡ್ಶಿಪ್ ಮೇಲೆ ಕೊಟ್ಟ ರಾಜಸ, ಆದರೆ ಯಾವ ಪ್ರತ್ಯುಪಕಾರ ಇತ್ಯಾದಿ ಬಯಸ್ತೇನೆ, ಕೃಷ್ಣಾರ್ಪಣ ಬುದ್ಧಿಯಿಂದ ಕೊಟ್ಟ, ಒಳ್ಳೇದಾಗಲಿ ಅಂತ ಕೊಟ್ಟ, ಅದು ಸಾತ್ವಿಕ. ಆದರೆ ಪ್ರತಿಯೊಂದರಲ್ಲೂ ಕೂಡ ತಾರತಮ್ಯ ಇದೆ. ಕಾರಕ ಶ್ರದ್ಧಾ ಅವಸ್ಥಾ, ಶ್ರದ್ಧಾ ಇದೊಂದು ಡಿಟೇಲ್, 17ನೇ ಅಧ್ಯಾಯ ಪೂರ್ತಿ ಅದೇ ಶ್ರದ್ಧಾ ತ್ರಿವಿಧ, ಅದು ಇದೊಂದಕ್ಕೆ ಅಷ್ಟು ಡೀಟೇಲಾಗಿ ಹೇಳಿದ್ದಾರೆ. ಯಾವುದು 17ನೇ ಅಧ್ಯಾಯದೊಳಗೆ ಶ್ರದ್ಧಾ ತ್ರಯ ವಿಭಾಗ ಯೋಗ, ಶ್ರದ್ಧಾ ಅವಸ್ಥಾ ಸಾತ್ವಿಕ ಅವಸ್ಥಾ, ಬೆಳಗ್ಗಿದ್ದಾನೆ, ಮಡಿದಿದ್ದಾನೆ, ಸ್ನಾನ ಮಾಡಿದ್ದಾನೆ, ದೇವ್ರ ಪೂಜೆ ಮಾಡ್ತಿದ್ದಾನೆ, ಎಂಥ ಅವಸ್ಥೆ ಅದು ಗೊತ್ತಾಯ್ತಾ? ಏ ಒನ್ ಅವಸ್ಥೆ ಅದು. ಸಾಯಂಕಾಲ ಮೈಲಿಗೆ ಪುರುಡು ಬೇರೆ ಬಂದಿದೆ, ಅವೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾನೆ, ಯಾರನ್ನು ಮುಟ್ಟು ಬೇರೆ ಬಂದಿದ್ದಾನೆ, ಜೊತೆಗೆ ಇನ್ನೊಂದು ಬೇರೆ ಪರಮಸ ತಾಮಸ ಅವಸ್ಥೆ ಅದು. ಖಾಲಿ ಕೆಟ್ಟ ಅಸಹ್ಯ ಬೇರೆ ತುಳಿದು ಬಿಟ್ಟಿದ್ದಾರೆ, ಅದು ಎಂಥ ಅವಸ್ಥೆ ಅದು? ಆಮೇಲೆ ಜಾಗ್ರತ ಅವಸ್ಥಾ ಸಾತ್ವಿಕ, ಸ್ವಪ್ನಾವಸ್ಥಾ ರಾಜಸ, ಸುಷುಪ್ತಿ ಅವಸ್ಥಾ ತಾಮಸ. ಯಾವಾಗ ಓವರ್ ಮಾಡಿದ್ದಾರೆ, ಸರಿಯಾಗಿದ್ದರೆ ಪ್ರಾಜ್ಞಾಲಿಂಗನ, ಒಳ್ಳೆ ನಿರ್ಗುಣ ಅಂತ ಕರೆದಿದ್ದಾರೆ. ಆಮೇಲೆ ಕೃತಿ, ಕರ್ಮ, ಕೃತಿ ಅಂದರೆ ಮಾಡುವ ಕಾರ್ಯ, ನಿಷ್ಠಾ, ನಿಷ್ಠೆ ಕೂಡ ಹಾಗೇನೆ. ಇವೆಲ್ಲ ಕೂಡ ತ್ರೈಗುಣ್ಯ ಸರ್ವ ಏವಹಿ, ಇವೆಲ್ಲ ಕೂಡ ಮೂರು ಮೂರು ಇದೆ. ಆದ್ದರಿಂದ ಯಾವುದೇ ಪದಾರ್ಥ ಕಂಡ ತಕ್ಷಣ ಏನು ಮಾಡಬೇಕು ನಾವು? ಅದನ್ನು ಮೂರರಲ್ಲಿ ಯಾವುದ್ರಲ್ಲಿ ಸೇರುತ್ತೆ ನೋಡ್ಕೊಂಬಿಡ್ಬೇಕು. ದ್ರವ್ಯಂ ದೇಶ ಫಲಂ ಕಾಲೋ ಜ್ಞಾನಂ ಕರ್ಮ ಚಕಾರಕ ಶ್ರದ್ಧಾವಸ್ಥಾ ಕೃತಿರ್ನಿಷ್ಠಾ ತ್ರೈಗುಣ್ಯ ಸರ್ವ ಏವಹಿ ಕಿಂ ಬಹುನಾ ಸಾತ್ವಿಕಮಿತಿ ಆತ್ಮೋತ್ಥಂ ಪರೋಕ್ಷ ಜ್ಞಾನಂ ಅನಾಯಸ್ತಂ ಅಕ್ಲಿಷ್ಟಂ ಇಂದ್ರಿಯ ಪ್ರೇಷ್ಠಂ ಇಂದ್ರಿಯ ಪ್ರೀತಿಕರಂ ಆರ್ತಿದಂಚ ಅಶುಚಿ ಚ. ಆತ್ಮೋತ್ಥಂ ಪರೋಕ್ಷ ಜ್ಞಾನಂ ಶಾಸ್ತ್ರಶ್ರವಣ ಸಂಜಾತಂ ಯತ್ ತಸ್ಮಾದ್ ಆತ್ಮನೋ ಮತೇ ಜ್ಞಾನಾದುತ್ಥಂ ಸುಖಂ ಸಾತ್ವಿಕಂ. ಆತ್ಮೋತ್ತಮ ಪರೋಕ್ಷ ಜ್ಞಾನ, ಶಾಸ್ತ್ರಶ್ರವಣ ಜ್ಞಾನ, ಅಪರೋಕ್ಷ ಜ್ಞಾನ, ದೇವರ ದಾಸ, ಎಲ್ಲ ಸಾತ್ವಿಕದ ವೆರೈಟಿಗಳು. ಪರೋಕ್ಷ ಜ್ಞಾನಂ ಆತ್ಮೋತ್ತಮ ಇತ್ಯಾದೇಹಿ ಮದಾಭಾಶ್ರಯಂ. ಪರೋಕ್ಷ ಜ್ಞಾನ ಅಂದ್ರೇನು? ಶಾಸ್ತ್ರ ಓದಿ ಜ್ಞಾನ ಬಂದಿದೆ, ಆನಂದ ಕೊಡುತ್ತಿದ್ದು, ಇದು ಸಾತ್ವಿಕವಾದಂತಹ ಸುಖ. ಮದಪಾಶ್ರಯಂ ಮದಪರೋಕ್ಷ ಜ್ಞಾನಜನ್ಯ ಸುಖಂ ನಿರ್ಗುಣಂ. ದೇವರನ್ನು ಕಂಡಾಗ ಆಗ್ತಕ್ಕಂಥ ಆನಂದ ಇದೆಯಲ್ಲ, ಅದು ದೇವರನ್ನ ಕಂಡು ಕಣ್ಣಾರೆ ಕಂಡೆ ನಚ್ಚುತ್ತಾನ ಅಂತ ಹೇಳ್ತಾರಲ್ಲ, ಹಾಗಿದ್ದಾಗ ಅದು ಹೈಯೆಸ್ಟ್. ಅದು ಕೇಳಿ ಬರೋ ಸುಖ, ನೋಡಿ ಬರೋ ಸುಖ, ಎಷ್ಟು ವ್ಯತ್ಯಾಸ ಇದರಲ್ಲಿ. ಕೇಳಿದಾಗ ಇನ್ನೂ ವಸ್ತು ಕಂಡಿಲ್ಲ, ಆ ಖುಷಿ ಆಯಿತು. ವಸ್ತು ಕಂಡುಬಿಡ್ತು, ಅವಾಗೇನಾಯಿತು? ಇನ್ನೂ ಖುಷಿ ಆಯಿತು. ಅಪರೋಕ್ಷ ಜ್ಞಾನ, ಅಪರೋಕ್ಷ ಏಡ ದರ್ಶನ, ನಿರ್ಗುಣಂ ಅಂದರೆ ಅಪರೋಕ್ಷ ಎಂದ ದರ್ಶನ. ವಿಷ್ಣುವಾಶ್ರಯಂ, ವಿಷ್ಣುವಾಶ್ರಮ್ ಏನಾಗಿಬಿಟ್ಟಿದೆ, ಸರಿ ಮಾಡ್ಕೋಬೇಕು. ಸುಖಂ ನಿತ್ಯಂ ಸ ಗಮಯೇ ತತ್ಪ್ರಸಾದತಃ ಇತಿ, ನಿತ್ಯ ಸುಖ, ಪೂರ್ಣ ಸುಖ. ಭಗವತಃ ಸ್ವರೂಪ ಸುಖಭಿದಂ ನೇತ್ಯತೋ ಮದಪಾಶ್ರಯಮಿತ್ಯುಕ್ತಂ. ಪರಮಾತ್ಮರ ಸುಖ ಬೇರೆ, ನಮ್ಮ ಸುಖ ಬೇರೆ. ಪರಮಾತ್ಮನ ನೋಡಿದಾಗ ಬರತಕ್ಕಂಥ ಸುಖ ನಮ್ಮದೇನದು? ಸಾತ್ವಿಕ. ನತು ವಿಷ್ಣು ಸ್ವರೂಪಂತೂ ಸುಖಂ ಕೇನ ಚಿದಾಪ್ಯತೆ, ಅದರೆಲ್ಲ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ವಿಷ್ಣುವಿನ ಆನಂದ ಇದೆಯಲ್ಲ, ಆನಂದನೇ ನಮಗೆ ಸಿಗುತ್ತೆ ಅಂತೇಳಿ. ಸಿಗುತ್ತಾ? ಇವತ್ತು ಊಟ ಮಾಡಿ ಕೂತಿರ್ತಾನೆ, ನೋಡ್ತೇವೆ ನಾವು ಊಟ ರಟ್ಟಿರ್ಬಿಡ್ತ, ನಮಗೆ ಸಾಧ್ಯನೇ ಇಲ್ಲ. ಆ ಆನಂದ ಪೂರ್ಣ ತಗೊಳ್ಳೋ ಶಕ್ತಿ ನಮಗಿಲ್ಲ. ಮೊದಲು ವಿಷ್ಣುವಿನ ಆನಂದ ಎಂಥದ್ದದು? ಸ್ವತಂತ್ರ, ಪರಿಪೂರ್ಣ, ಇನ್ಫೈನೆಟ್. ಅದು ಇವನು ಬರ್ಸ್ಟ್ ಆಗಿ ಹೋಗಿಬಿಡ್ತಾನೆ ಅಷ್ಟೇ, ಸಾಧ್ಯನೇ ಇಲ್ಲ. ತೆರು ವಿಷ್ಣುವಿಗೆ ಸದೃಶ ಆನಂದ ಅಂತ ಹೇಳಬೇಕೆ ಹೊರತು ಏನಂತ ಹೇಳಬಾರ್ದು? ಸೇಮ್ ಆನಂದ ಅಂತ ಹೇಳಬಾರ್ದು. ಸೇಮ್ ಅಂದರೆ ತಪ್ಪದು. ನಾವು ಸೇಮ್ ವಸ್ತು ನಮ್ಮ ಮನೇಲಿ ಇದೆ ಅಂದರೆ ಕದ್ಕೊಂಡೋಗಿದೆ ಅಂತ ಅರ್ಥ ಆಗುತ್ತೆ. ಸಿಮಿಲರ್ ಇದೆ ಅಂದರೆ ಕೊಟ್ಕೊಂಡಿದೆ ಅಂತ ಅರ್ಥ ಆಯ್ತಾ? ಸೇಮಿಗೂ ಸಿಮಿ ಎಷ್ಟು ವ್ಯತ್ಯಾಸ ಇದೆ. ನತು ವಿಷ್ಣೋ ಸ್ವರೂಪಂತೂ ಸುಖ ಏನ ಚಿದಾಪ್ಯ, ಯಾರಿಂದನೂ ಸಿಗೋದಿಲ್ಲ. ಮಹಾಲಕ್ಷ್ಮಿಗೂ ಅಂಥ ಸುಖ ಸಿಗೋದಿಲ್ಲ. ವಿಷ್ಣುವಿನ ಸುಖನೇ. ತಸ್ಯೈವ ವಿಷಯತ್ವಾತ್ತು ತತ್ಸುಖಂಚೇತಿ ಭಣ್ಯತೆ, ಅವ್ರ ಸುಖ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಸಿಮಿಲರ್ ನಮ್ಮ ಅರ್ಥದೊಳಗೆ. ಪರೋಕ್ಷ ಜ್ಞಾನಗೋ ಯಸ್ಮಾತ್ ವಿಷಯ ಸ್ವಮನೋಗತಃ ಅಥ ಆತ್ಮೋತ್ತಮಿತ್ಥೇವ ಸುಖವಾಹುರು ವಿಪಸ್ಥಿತಃ ಇತಿ ಚ. ಮನಸ್ಸಿನೊಳಗಿನ ಸುಖ, ಇಂಡೈರೆಕ್ಟ್ ಸುಖ, ಅವೆಲ್ಲ ಪರೋಕ್ಷ ಜ್ಞಾನದ್ದು. ಕಿಂತು ಬಹುನ ಕಿಂಬಹುನ ಸರ್ವೇ ಪದಾರ್ಥಾ ತ್ರಿಗುಣ ಸಂಬಂಧೇನ ತ್ರಿವಿಧ ಇತ್ಯಾಹ ದ್ರವ್ಯಮಿತಿ. ಫಲಂ ಸ್ವರ್ಗಾದಿ ಫಲದಲ್ಲೀಗ, ಸ್ವರ್ಗಾದಿ ಫಲಗಳೆಲ್ಲ ಏನವೋ ರಾಜಸ, ನರಕಾದಿಗಳೆಲ್ಲ ಏನದೋ ತಾಮಸ, ವೈಕುಂಠ ಸಿಗೋದೇನದು ಸಾತ್ವಿಕ. ಇದರಲ್ಲಿ ಎಷ್ಟು ವ್ಯತ್ಯಾಸಗಳಿದೆ. ಕಾಲಃ ಪ್ರಾತರಾದಿಹಿ, ಪ್ರಾತಃ ಕಾಲ ಭಾರಿ ಶ್ರೇಷ್ಠ. ಅದೇ ರೀತಿ ಯೌವನ ಕಾಲ ಒಳ್ಳೆ ಆಕ್ಟಿವ್ ಆಗಿರ್ತದೆ, ಎಷ್ಟು ಕೆಲಸ ಮಾಡ್ಬೋದಾಗ, ಗೊತ್ತಾಯ್ತಾ? ಯಾವುದಕ್ಕೂ ರೆಸ್ಟ್ ತಗೊಳ್ಳ ನೆಸ್ಸಿಟ್ಟು ಪಟ 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 ಓಡಾಡ್ತಿರ್ಬೋದು. ಹಣ್ಣು ಮುದುಕ ಬೆಟ್ಟ ಹತ್ತು ಏನು ಹತ್ತಾನೆ ಪಾಪ, ಸಾಕಾಗೋಗ್ಬಿಟ್ಟಿದೆ. ಈಗ ಹಾಗಲ್ಲ, ಒಳ್ಳೆ ವಯಸ್ಸಿನೊಳಗೆ ಏನು ಮಾಡ್ತಾರೆ ಅವರು, ಬೆಟ್ಟ ಬರೀ ಹತ್ತೋದಲ್ಲಿ ಹೇಗೆ ಹತ್ತಾರೆ, ಓಡ್ಕೋತಾ ಹತ್ತಿರ್ತಾರೆ. ಅದು ಖುಷಿ, ಅದು ಅದಕ್ಕೆ ಒಳ್ಳೆ ಸಾಧನ ಕಾಲ ಅದು. ಮತ್ತು ಯೌವನ ಕಾಲ ಏನು ಮಾಡ್ತಾರೆ, ಡ್ರಗ್ಸ್ ತೊಗೊಂಡು ಹಾಳು ಮಾಡ್ಕೊಂಡ್ಬಿಟ್ರೆ ಎಷ್ಟು ಅನ್ಯಾಯ. ಅವಸ್ಥಾ ಯೋ ಕಾಲ ಪ್ರಾತರಾದಿ, ಅವಸ್ಥಾ ಜಾಗ್ರದಾದಿ ಲಕ್ಷಣ ಎಚ್ಚರ. ಕೃತಿ ಹಿ ಕ್ರಿಯಾ, ಕೃತಿ ಕ್ರಿಯಾ, ಕರ್ಮ ಅಂದರೆ ಆಬ್ಜೆಕ್ಟ್ ಆಫ್ ಡೂಯಿಂಗು, ಇದು ಆ್ಯಕ್ಚುಲಿ ಆಬ್ಜೆಕ್ಟ್ ಆಫ್ ನೇಚರ್ ಆಫ್ ವರ್ಕ್ ಇದು. ಕ್ರಿಯಾ ನಿಷ್ಠಾ ವ್ರತ, ನಿಷ್ಠಾ ವ್ರತಗಳು, ಏಕಾದಶ್ಯಾದಿ ವ್ರತಗಳು ಏನವು ಸಾತ್ವಿಕ. ಈ 16 ಸೋಮವಾರ ಏನೇನು ಶುರು ಮಾಡಿಬಿಡ್ತಾರೆ ಅವೆಲ್ಲ ಏನವು ತಾಮಸ. ಕೆಲವು ಉಚ್ಛಿಷ್ಟ ಗಣಪತಿ ಎಲ್ಲ ಏನವು ಪಾರಿಷಿತ. ಗಣಪತಿ ವ್ರತ ಶ್ರೇಷ್ಠ, ಆದರೆ ಅದು ತಾರತಮ್ಯ ಕ್ರಮದಲ್ಲಿ ಮಾಡಿದರೆ ಇಲ್ಲದೆ ಹೋದರೆ ಹೋಯ್ತದು, ಅದು ತಾಮಸರೇ ಆಗಿಬಿಟ್ಟದು. ಅನ್ಯದೇವ ಬ್ರಹ್ಮದೇವನು ಪೂಜೆ ಮಾಡಿದ ಹಿರಣ್ಯಕಶಿಪು, ಗೊತ್ತಾಯ್ತಾ? ಅದು ತಾಮಸ ಆಯಿತು, ಸತ್ಯ ಹೋದವನು. ಸರ್ವೋತ್ತಮತ್ವೇನೆ ಮಾಡಿಬಿಟ್ಟ, ಜೀವೋತ್ತಮತ್ವೇನೆ ಮಾಡಿದ್ರೆ ಸಾತ್ವಿಕ ಆಗ್ತಾ ಇತ್ತು. ಸರ್ವೇ ಗುಣಮಯ ಭಾವ ಪುರುಷಾವ್ಯಕ್ತ ನಿಷ್ಠಿತಾ ತದೇ ಋಣವತಿ ಸರ್ವ ಇದೆ ಹೇಳ್ತಾ. ಅದು ಇದು ಅಂತ ತಿಳ್ಕೊಂಡು ಪ್ರತಿಯೊಂದರಲ್ಲೂ ಮೂರಿದ್ದೇ ಇದೆ. ಮೂರಿಲ್ಲದೆ ಇರತಕ್ಕಂಥ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಸರ್ವೇ ಗುಣಮಯ ಭಾವ ಪುರುಷಾವ್ಯಕ್ತ ನಿಷ್ಠಿತಾ, ಪುರುಷ ಅವ್ಯಕ್ತ ನಿಷ್ಠಿತಾ, ಅವಳು ಲಿಂಕಾಗಿ ಪ್ರತಿಯೊಂದು ಪದಾರ್ಥನೂ ಇರೋದು. ದುಷ್ಟಂ ಶ್ರುತಂ ಅನುಧ್ಯಾಯೇತ್ ಬುದ್ಧ್ಯಾವ ಪುರುಷರ್ಷಭ ಏತಾ ಸಂಸ್ಕೃತ ಯಃ ಪುಂಸಾಂ ಗುಣಕರ್ಮ ನಿಬಂಧನಾ ಏನೇಮೇ ನಿರ್ಜಿತಾ ಸೌಮ್ಯ ಗುಣ ಜೀವೇನ ಚಿತ್ತಜಾಹ ಭಕ್ತಿ ಯೋಗೇನ ಮನ್ನಿಷ್ಠೋ ಮದ್ಭಾವಾಯ ಪ್ರಪದ್ಯತೆ ತದೇ ವಿವೃಣೋತಿ ಸರ್ವೈತಿ. ಪುರುಷೇಣ ವಿಷ್ಣುನ ಅವ್ಯಕ್ತೇನ ಶ್ರೀಯ ಸ್ವಯಂ ನಿಷ್ಠಿತಾ ವ್ಯವಸ್ಥಾಪಿತಾ. ಲಕ್ಷ್ಮೀನಾರಾಯಣರ ವ್ಯಾಪಾರ ಪ್ರತಿಯೊಂದರಲ್ಲೂ ಇದೆ. ಅದಕ್ಕೆ ಲಕ್ಷ್ಮೀನಾರಾಯಣಮ್ನತ್ವ, ಪ್ರಕೃತಿ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಲಕ್ಷ್ಮಿ ಕಂಟ್ರೋಲು, ಎಲ್ಲೆಲ್ಲಿ ಲಕ್ಷ್ಮೀದೇವಿ ಪರಮಾತ್ಮನ ಕಂಟ್ರೋಲು, ಹೀಗೆ ಎರಡಿದೆ. ಸರ್ವೇ ಗುಣಮಯಾಭಾವಾ ಪುರುಷ ಅವ್ಯಕ್ತ ನಿಷ್ಠಿತಾ ದೃಷ್ಟಂ ಶ್ರುತಂ ಅನುಧ್ಯಾಯೇತ್ ಬುದ್ಧ್ಯಾವ ಪುರುಷ ಋಷಭ. ಏನೇನದು ಅಂದರೆ ವಾಶಬ್ದಶ್ಚಾರ್ಥೆ ಶಾಸ್ತ್ರೇಣ ಶ್ರುತಂ ಬುದ್ಧ್ಯಾ ಚ ಶಾಸ್ತ್ರಾರ್ಥ ರೂಪೇಣ ದೃಷ್ಟಂ ಚ ಪರಂ ಬ್ರಹ್ಮ ಅನುಧ್ಯಾಯೇತ್ ನಿರಂತರಂ ಸ್ಮರೇತ್. ಆದ್ದರಿಂದ ಶಾಸ್ತ್ರದಲ್ಲಿ ಕೇಳಿ ಬುದ್ಧಿಯಿಂದ ವಿಚಾರ ಮಾಡಿ ಪ್ರತಿಯೊಂದನ್ನು ಕೂಡ ಈ ರೀತಿ ಪುರುಷ ಅವ್ಯಕ್ತ ನಿಷ್ಠಿತ ಅಂಬೋದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಳ್ಳೆ ಸಾಧನೆ ಮಾಡೋಕ್ಕೆ ಬರುತ್ತೆ, ಇಲ್ಲದವರು ಬರೋದಿಲ್ಲ. ಏತಾಹ ಸಂಸ್ಕೃತ ಯಃ ಪುಂಸಾಂ ಗುಣಕರ್ಮ ನಿಬಂಧನಾ. ಈ ಸಂಸಾರ ಏನಿದೆ ಜೀವರಿಗೆ, ಗುಣ ಕರ್ಮ ನಿಬಂಧನ. ಈ ಪದ ಎಲ್ಲಿ ಬಂದಿದೆ? ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಹೇಗೆ ಗುಣ ಕರ್ಮ ನಿಬಂಧನ ಅಂದರೆ ಕನೆಕ್ಟೆಡ್ ವಿತ್ ಗುಣ ಆ್ಯಂಡ್ ಕರ್ಮ, ಅದರಿಂದ ಸಂಸಾರಕ್ಕೆ ಕಾರಣವಾಗ್ತಿರೋದು. ಸಾತ್ವಿಕ ಸಂಸಾರ, ಸತ್ವದಲ್ಲೇ ಎಲ್ಲ ಇದ್ಬಿಟ್ಟಾಗ ಏನಾಯ್ತದ, ಸಾತ್ವಿಕ ಸಂಸಾರ ಆಗೋಯ್ತು, ಗೊತ್ತಾಯ್ತು? ಅದೇ ಕೆಟ್ಟದ್ದು, ಬರೀ ಭಯಂಕರ ಆಪೋಸಿಟ್ ಅಂದ್ರೆ ಆಪೋಸಿಟ್ ಅದೆಲ್ಲ. ತಾಮಸ ಸಂಸಾರ, ಸಂಸಾರವೆಂಬಂಥ ಭಾಗ್ಯವಿರಲಿ ಅದಾದರೆ, ಇದು ಸಾಕು ಸಾಕಿದ್ದು ಸಂಸಾರ ಸುಖ ಒದ್ದಿದ್ದು ಈ ಕಡೆ ಉಲ್ಟಾ ಪಾತಾಯ್ತು. ಅದು ತಾಮಸ, ಅದು ಸಾತ್ವಿಕ. ಗುಣ ಜೀವೇನ ಚಿತ್ತಜಾಹ, ಇವೆಲ್ಲ ಏನೇನೇ ನಿಜಿತಾ ಸೌಮ್ಯ ಗುಣ ಜೀವೇನ ಚಿತ್ತಜಾಹ. ಇವು ಮನಸ್ಸು ಕೂಡ ಪ್ರಾಕೃತವಾದ್ದರಿಂದ ಅದಕ್ಕೂ ಕನೆಕ್ಟ್ ಆಗುತ್ತೆ. ಇದು ಇವನ್ನೆಲ್ಲ ಮೆಟ್ಟಿ ನಿಲ್ಲಬೇಕು. ಮೊದಲನೇದಾಗಿ ಸಾತ್ವಿಕಕ್ಕೆ ಫಸ್ಟ್ ಕನ್ವರ್ಟ್ ಮಾಡಬೇಕು. ಸಾತ್ವಿಕನ ಏನು ಮಾಡಬೇಕು ಆಮೇಲೆ ಅದನ್ನು ಮೀರಿ ಗುಣಾತೀತನಾಗಬೇಕು. ಓ ಫಸ್ಟ್ ಗುಣಾತೀತನಾಗಿ ಬರೋದಿಲ್ಲ, ಸಾತ್ವಿಕ ಸ್ಟೆಪ್ಗೆ ಹೋಗ್ಬಿಟ್ಟು ಆಮೇಲೆ ಏನು ಮಾಡಬೇಕು? ಇವತ್ತು ಜಂಪ್ ಇಲ್ಲಿಂದ, ಇಲ್ಲಿ ನೋಡಿ ಇಲ್ಲೊಂದು ದೊಡ್ಡ ತಗ್ಗಿದೆ, ಇವ್ರು ಇಲ್ಲಿದ್ದಾನೆ, ಈ ಕಡೆ ದಾಟಬೇಕು. ಇಲ್ಲಿದ್ದಾನೆ ಜಂಪ್ ಮಾಡೋಕ್ಕೆ ಹೋಗಬಾರ್ದು, ಫಸ್ಟ್ ಎಲ್ಲಿ ಬರಬೇಕು? ಇಲ್ಲಿ ಬಂದು ಜಂಪ್ ಮಾಡಿದ್ರೆ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಅಲ್ಲಿಂದ ಅವ್ರಿಗೆ ಬಿದ್ದು ಬಿಡ್ತಾರೆ ಸೀದಾ ಹೋಗಿ. ಅದಕ್ಕಾಗಬಾರ್ದು ಫಸ್ಟ್ ಯಾವ್ದು, ಯಾವುದಕ್ಕೆ ಮೆಂಟೇನ್ ಮಾಡಬೇಕು ಫಸ್ಟ್? ನಾವೀಗ ಸತ್ವಗುಣಕ್ಕೆ ಟ್ರೈ ಮಾಡಿಬಿಟ್ಟು ಅಲ್ಲಿಂದ ಏನು ಮಾಡಬೇಕಾಗ ಗುಣಾತೀತಾನೆ ಟ್ರೈ ಮಾಡಬೇಕು, ಗೊತ್ತಾಯ್ತಾ? ಹತ್ತು ಯಾವೊಂದು ಡಿಸ್ಟೆನ್ಸ್ ಆಪ್ಟಿಮಮ್ ಡಿಸ್ಟೆನ್ಸ್ ಇಲ್ಲದೆ ಹೋದರೆ ಇವನು ಸಾಧನೆ ವ್ಯರ್ಥ ಆಗಿಬಿಡುತ್ತೆ. ಅದಕ್ಕೆ ಸತ್ವಗುಣ ಬಂಧಕವಾದರೂ ಕೂಡ ಇದು ನೆಲ ಅದು ನೆಲನೇ, ಆದರೆ ಇದು ಜಂಪ್ ಮಾಡಿ ಭಾರಿ ಅನುಕೂಲವಾದ ಜಾಗ ಇದಲ್ಲ, ಇದು ಅದಕ್ಕೆ ಸತ್ವಗುಣ ಅಂತ ಕರೀತಾರೆ. ಆ ಥರ ಪ್ಲಾನ್ ಮಾಡಬೇಕು. ದಾಚಿಪಾಳಿಗೆ ಅಂತ ಹಿಂದಿಸ್ ರಾತ್ರಿ ಅಡಿಗೆ ಮಾಡಿಬಿಟ್ರೆ ಏನಾಗುತ್ತೆ? ಅದು ಅಳಿಸಿ ಹೋಗ್ಬಿಡುತ್ತೆ, ಊಟನೂ ಭಾಳಾಗಿಲ್ಲ, ಮತ್ತೆ ಅದು ತೊಳೆದು ಬೇರೆ ಟೈಮ್ ವೇಸ್ಟ್ ಆಗುತ್ತೆ. ಮತ್ತೆ ಬೆಳಿಗ್ಗೆ ಮಾಡಿಕೊಂಡ್ರೆ ಸರಿ ಆ ಕಾಲಕ್ಕಾದ್ರೆ ಬೆಳಿಗ್ಗೆ ಬಂದ್ಬಿಡುತ್ತೆ. ಅದು ಮಾಡೋಕ್ಕೆ ಹೋಗಿ ಅತಿ ಮುಂಚೆ ಮಾಡಿದ್ರು ತಪ್ಪು, ಆಮೇಲೆ ಮಾಡಿದ್ರು ತಪ್ಪು, ಆ ಕಾಲಕ್ಕೆ ಮಾಡಬೇಕು. ಅದು ಸಾತ್ವಿಕತ್ವ ಬರೋದು ಹಾಗೆ. ಪ್ರಕೃತಿ ಬಿಟ್ಟರೆ ಗುಣಾತೀತ ಆಗೋದು. ಪ್ರಕೃತಿಲಿ ಇರೋವರೆಗೆ ಏನಲ್ಲ ಅವನು ಗುಣಾತೀತನಾಗ ಚಾನ್ಸ್ ಇಲ್ಲ. 15 ದಿವಸ ಕೂಡ ಮೇಲಿಗಿರುತ್ತಲ್ಲ ಹಾಗೆ, ಗೊತ್ತಾಯ್ತಿಲ್ಲ ಎಷ್ಟು ಸ್ನಾನ ಮಾಡಿದ್ರು ಅಷ್ಟೇ, ಇರೋದು ಕಾಯಿಲೆ ಬೇಕು ಅವನು. ಅಲ್ಲಿ ಆ ಮನೆ ಮರದಿಸ್ ಮಾಡಿಬಿಟ್ರೆ ತಕ್ಷಣ ಹೋಗ್ಬಿಡುತ್ತೆ. ಅದು ಹತ್ತಿರ ಬಂದಿದ್ದಾನೆ ಅಷ್ಟೇ, ಇನ್ನು ಹೋಗಿಲ್ಲ. ಅದು ದಾಟಬೇಕು ಅವನು ಪೂರ್ತಿ. ಇನ್ನೇನು ಮೈಲಿಗೆ ಹೋಗುತ್ತೆ ಅನ್ನೋ ಸ್ಥಿತಿಯಲ್ಲಿ. ಇನ್ನೂ ಹೇಳೋದಾದರೆ 10 ದಿವಸ ಬೆಳಿಗ್ಗೆ ಮೈಲಿಗೆ ಹೋಗಿದೆ ಅವನಿಗೆ ಆ್ಯಕ್ಚುಲಿ. ಆದರೆ ಏನು ಮಾಡಬೇಕು ಅವನೀಗ? ಸ್ನಾನ ಮಾಡಬೇಕು. ಸ್ನಾನ ಮಾಡದೆ ಹೋದರೆ ಏನಾಗಲ್ಲ? ಹೋಗಲ್ಲ. ಬಟ್ ಯಾವ ದೃಷ್ಟಿಯಿಂದ ಹೋಗಿದೆ ಈಗ? ಆ ಟೈಮ್ ಹೆಚ್ಚು ಭಾರ ಆಗಿಬಿಟ್ಟಿದೆ ಈಗಾಗಲೇ. ಬಟ್ ಅದನ್ನು ಮಾಡದೆ ಹೋದರೆ ಬರೋದಿಲ್ಲ ಅವನು ಮತ್ತೆ. ಆ ಕಾಲ ಇದ್ದ ಅಂತೆ, ದಟ್ ಫಾರ್ಮ್ಯಾಲಿಟಿ ಆದರೂ ಕೂಡ ಮಸ್ಟ್. ಅದು ಗುಣಾತೀತನಾಗೋದು ಹಾಗೆ. ಬರೀ ಸೌತಕ ಕಳ್ಕೊಳ್ಳೋದು ಬೇರೆ, ಸ್ನಾನ ಮಾಡಿ ಶುದ್ಧನಾಗೋದು ಬೇರೆ. ಅಪ್ರೋಕ್ಷ ಜ್ಞಾನ ಇದ್ದ ಹಾಗೆ, ಬೆಳೆದು ಜ್ಞಾನ ಇದ್ರೆ ಇವತ್ತು ಅಗ್ಗಾರಿ ಆದರೆ ಹೋಯ್ತು. ಏಷಾ ಏತಾ ಸಂಸ್ಕೃತಯ ಪುಂಸಾಂ ಗುಣಕರ್ಮ ನಿಬಂಧನಾ ಏನೇಮಿ ನಿರ್ಜಿತ ಸೌಮ್ಯ ಗುಣ ಜೀವೇನ ಚಿತ್ತಜಾಹ ಭಕ್ತಿ ಯೋಗೇನ ಮನ್ನಿಷ್ಠೋ ಮದ್ಭಾವಾಯ ಪ್ರಪದ್ಯತೆ. ಇದಕ್ಕೆಲ್ಲ ಇರೋ ಒಂದೇ ಉಪಾಯ ಭಕ್ತಿಯೋಗ. ಥ್ರೋಟ್ ಭಕ್ತಿಯೋಗ ಮೇಂಟೈನ್ ಮಾಡಿದರೆ ಮನ್ನಿಷ್ಠ ಶಮ, ಮನ್ನಿಷ್ಠ ಅಂದರೆ ಶಮೋ ಮನ್ನಿಷ್ಠತಾ ಬುದ್ಧೇ, ಶಮ ಇದ್ದರೆ ಮದ್ಭಾವಾಯ ಪ್ರಪದ್ಯತೆ ಮಯಿ ಭಾವಾಯ. ಎಷ್ಟು ಸ್ವಾರಸ್ಯ ಇದೆ ನೋಡಿ, ನಾವೆಲ್ಲಿದ್ದೇವೆ ಈಗ? ಪ್ರಕೃತಿಯಲ್ಲಿದ್ದೇವೆ. ಎಲ್ಲಿ ಶಿಫ್ಟ್ ಆಗಬೇಕು? ಪರಮಾತ್ಮ ಶಿಫ್ಟ್ ಆಗಬೇಕು. ಸೊ ಪ್ರಕೃತಿಸ್ಥ ಪುರುಷ ಎಲ್ಲಿಗೆ ಹೋಗ್ಬೇಕೀಗ? ಪುರುಷಸ್ಥನ ಆಗಬೇಕು. ಅರ್ಥ ಆಯ್ತಾ? ಈಗ ಈ ಪ್ಲಾಟ್ಫಾರ್ಮ್ ನಿಂತಿದ್ದಾನೆ, ಟ್ರೈನ್ ಹತ್ತಿದ್ದಾನೆ, ಎಷ್ಟು ಡಿಫ್ರೆನ್ಸ್ ಇದೆ ಈಗ? ಪ್ಲಾಟ್ಫಾರ್ಮ್ ನಿಂತಿದ್ರೆ ಏನಾಗ್ತಾನೆ ಅವನು? ಅಲ್ಲಿ ಟ್ರೈನ್ ಹತ್ತಿಬಿಟ್ರೆ ಟಾಟಾ ಮಾಡಿ ಮುಂದೆ ಹೋಗ್ಬಿಡ್ತಾನೆ. ಸೊ ಅದು ಪುರುಷ ಇದು, ಇವರು ಪ್ಲಾಟ್ಫಾರ್ಮ್ ಬಿಡಬೇಕು. ಅಲ್ಲೇ ಒಂದು ಕಾಲು, ಇನ್ನೊಂದು ಕಾಲಿಟ್ರೆ ಕೈ ಕಾಲು ಬುರ್ಕತಾರೆ ಅಷ್ಟೇ. ಎರಡು ಕಾಲು ಕಡೆಗಿದ್ರೆ ಇಲ್ಲೇ ಮೇಲಿದ್ದು ಅಲ್ಲಿ, ಒಂದು ಕಾಲು ಆ ಕಡೆ ಒಂದು ಕಾಲು ಇದ್ರೆ ಇತೋ ಬೆಟ್ಟ ತೋ ಹೆಸರ ಬಿಡ್ತಾರೆ ಅವೇ. ಅದಕ್ಕೆ ನಾವು ಪುರುಷಸ್ಥನಾಗಬೇಕು. ಧ್ಯಾನ ಮಾಡ್ತಿದ್ದಾಗ ಏನಾಗಿರ್ತೇವೆ ನಾವು? ಈಗ ಪುರುಷಸ್ಥನಾಗ್ತೇವೆ. ಧ್ಯಾನ ಬಿಟ್ಟಿದ್ದಾಗ ಏನಾಗ್ತೇವೆ? ಪ್ರಕೃತಿಸ್ಥರಾಗಿಬಿಡ್ತೇವೆ. ಅದಕ್ಕೋಸ್ಕರ ಯಾವಾಗಲೂ ಕೂಡ ಪುರುಷಸ್ಥರಾಗಿರೋ ಅಭ್ಯಾಸ ಮಾಡಬೇಕು. ಅದನ್ನೇ ತದಲಂ ಬಹುಲೋಕ ಚಿಂತನಯ ಪ್ರವಣಂ ಕುರು ಮಾನಸ ವೀಶಪದೆ. ಸಿಂಪಲ್ ಅರ್ಥ ಇದೆ. ಪ್ರಕೃತಿಸ್ಥರಾದ ನಾವು ಪುರುಷಸ್ಥರಾಗಲಿಕ್ಕೆ ಟ್ರೈ ಮಾಡಿಬಿಟ್ರೆ ಅಲ್ಲಿಗೆ ಸಾಧನೆ ಆಯಿತು. ಆ ಮದ್ಭಾವ ಅಂದರು ಒಂದೇ, ಪುರುಷತ್ವ ಪುರುಷನ ಸ್ಥಿತಿ ಅಂದರು ಒಂದೇ. ಮದ್ಭಾವಾಯ ಪ್ರಪದ್ಯತೆ ತಸ್ಮಾತ್ ದೇಹ ಮಿಮಂ ಲಬ್ಧ್ವಾ. ಇವತ್ತು ಸೈನ್ಸ್ ಹೇಳೋದೆಲ್ಲ ಪ್ರಕೃತಿಸ್ಥರಾಗಿ ಅಂತಾನೆ. ಪ್ರಕೃತಿಯನ್ನು ಬೆಳೆಸಿ 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 ಏನು ಮಾಡಿಬಿಟ್ಟಿದ್ದಾರೋ ಇವರೀಗ? ಇಲ್ಲೇ ಇರಬೇಕು ಅಂತ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಏನು ಮಾಡಬೇಕು? ಅದನ್ನು ಶಿಫ್ಟ್ ಅಲ್ಲಿಗೆ ಹೋಗಿ ಅಂತ. ಫಿಲಾಸಫಿ ಎಲ್ಲ ಪುರುಷಸ್ಥರಾಗಿ ಅಂತ ಹೇಳುತ್ತೆ, ಸೈನ್ಸ್ ಎಲ್ಲ ಪ್ರಕೃತಿಸ್ಥರಾಗಿ ಅಂತ ಹೇಳುತ್ತೆ, ಇವರೆಲ್ಲ ನರಕಸ್ಥರಾಗಿ ಪ್ರಕೃತಿಯಲ್ಲೂ ವರ್ಸ್ಟ್ ಪೊಸಿಷನ್ ಇವ್ರು ಹೇಳುತ್ತಾರೆ. ಎಲ್ಲಿ ಅದು ಗೊತ್ತೇ ಇಲ್ಲ ಅವರಿಗೆ. ಫಸ್ಟ್ ಬೇರೆ ಕಾನ್ಸೆಪ್ಟೇ ಗೊತ್ತಿಲ್ಲ ಸೈನ್ಸ್ಗೆ ಅದು. ಯಾಕೆಂದ್ರೆ ಶಾಸ್ತ್ರ ಪ್ರಮಾಣ ಒಪ್ಪೋದಿಲ್ಲ, ಆದ್ದರಿಂದ ಅದು ಒಂದು ಕಣ್ಣೇ ಇಲ್ಲದೆ ಹೇಗೋ ಹಾಗೆ. ಗೊತ್ತಾಯ್ತಾ? ಅದೆಲ್ಲ ಎರಡು ಹೇಳೋಕ್ಕೂ ಅದಕ್ಕೆ ರೈಟೇ ಇಲ್ಲ. ತಸ್ಮಾತ್ ದೇಹ ವಿವಂ ಲಬ್ಧ್ವಾ ಜ್ಞಾನ ವಿಜ್ಞಾನ ಸಂಭವಂ ಅವ ಹೇಳ್ತೇವೆ. ಎಲ್ಲ ಕೃಷ್ಣ ಭಾರಿ ಚೆನ್ನಾಗಿದೆ, ನೆಕ್ಸ್ಟ್ ಬರ್ತ ನೋಡ್ಕೊಂಬೋಣ ಅಂತ ಕೇಳಿದರೆ ಹಾಗೆ ಮಾಡಬೇಡಿ, ಈಗ ಮಾಡಬೇಕು ಅಂತ ಹೇಳ್ತಾರೆ. ತಸ್ಮಾತ್ ದೇಹ ಮಿಮಂ ಲಬ್ಧ್ವಾ. ಇದಿರೋದು ಯಾವಾಗ? ಈಗ ನಮಗೆ ಸಾಧ್ಯ. ರೈಲು ಎಲ್ಲೋ ದಾರಿಯಲ್ಲಿ ಸಿಗೋದಿಲ್ಲ ನಿಮಗೆ, ಸ್ಟೇಷನ್ನಲ್ಲಿ ಸಿಗಬೇಕದು. ಮತ್ತು ಬೇರೆ ಕಡೆ ಹತ್ಲಕ್ಕೆ ಹೋದ್ರೆ ಬಿದ್ದು ಹೋಗ್ತಾನೆ. ಅದಕ್ಕೆ ಮನುಷ್ಯ ಒಳ್ಳೆ ಸ್ಟೇಷನ್ ಇದು, ಒಂದು ಹತ್ಲಕ್ಕೆ ಒಳ್ಳೆ ಜಾಗ ಇದೆ. ಈಗ ಸರಿಯಾಗಿ ರೆಡಿ ಮಾಡಿ ನಿಂತ್ಕೊಂಡ್ಬಿಟ್ಟಿದ್ದೆ ಹತ್ಬೇಕಾರೆ. ಇವೆಲ್ಲ ನಂಬರ್ ಹಾಕಿರ್ತಾರೆ, S1 ಎಷ್ಟು ಎಲ್ಲಿ ನಿಂತ್ಕೊಂಡು ಹಾಕ್ಬಿಟ್ಟಿರ್ತಾರೆ ನಂಬರ್ನ. ಇಲ್ಲ ಆಲೆ ಹುಡುಕೋದು ಕೂತ್ಕೊಂಡು ಹೋಗ್ಬಿಡ್ತಾರೆ ಟ್ರೈನ್ ಅಷ್ಟೊತ್ತಿಗೆ, ರೆಡಿಯಾಗಿ ಕೂತಿರ್ತಾರೆ. ಅದು ಒಳ್ಳೆ ಚಾನ್ಸ್ ಅವನಿಗೆ. ಅದಕ್ಕೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಯಾವಾಗಲೂ ಅಂದ್ರೆ ಏನು ಉಪಯೋಗ? ಇದೆಲ್ಲ ನಮ್ಮ ಜನಕ್ಕೆ ಇಷ್ಟೆಲ್ಲ ಕೇಳಿ ಕೊನೆಗೆ ನೆಕ್ಸ್ಟ್ ಜನ್ಮ ಅಂದ್ಬಿಟ್ಟು ಇವನೇನು ಅರ್ಥ ಆಗಿಲ್ಲ ಅಂತ ಅರ್ಥ. ತಸ್ಮಾತ್ ದೇಹ ಇಮಂ ಲಬ್ಧ್ವಾ. ಇಮಂ ಅಂತ ಯಾತಕ್ಕೆ ಹೇಳ್ತಾರೆ? ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮನಸ್ಸು ಏನಿದೆ ಗೊತ್ತಾ ಇದರಲ್ಲಿ? ಸಾಧನೆ ಮಾಡಲಿಕ್ಕೆ ಇಲ್ಲ ಅಂತಿಲ್ಲೇ ಇಲ್ಲ, ಪರ್ಫೆಕ್ಟಾಗಿದೆ. ಬೇರೆ ಯಾವ ಜನ್ಮ ಕೊಟ್ಟರು ಕೂಡ 11 ಇಂದ್ರಿಯ ಇರೋದಿಲ್ಲ ಅವಕ್ಕೆ. ಒಂದು ಇವನು ಅಂಗವಿಕಲ ಆದಾಗ ಆಗ್ತಾನ ಗೊತ್ತಾಗಿ. ಇಲ್ಲಿ ಪರ್ಫೆಕ್ಟ್ ಆಗಿರೋದ್ರಿಂದ ಇದನ್ನು ಬೆಸ್ಟ್ ಪರ್ಪಸ್ಗೆ ಉಪಯೋಗಿಸ್ಬೇಕು. ಬೆಸ್ಟ್ ಪರ್ಪಸ್ ಯಾವುದು? ಪುರುಷಸ್ಥನಾಗೋದು. ಅದಕ್ಕೆ ಟ್ರೈ ಮಾಡಬೇಕು, ಅವ್ರು ಬೇರೆ ಆಗಬಾರ್ದು. ಜ್ಞಾನ ವಿಜ್ಞಾನ ಸಂಭವಂ, ಜ್ಞಾನ ವಿಜ್ಞಾನ ಸಂಭವಂ. ಜ್ಞಾನ ವಿಜ್ಞಾನಯೋಹೋ ಸಂಭವ ಯಸ್ಮಾತ್ ಅಥವಾ ಯಸ್ಮಿನ್. ಜ್ಞಾನ ವಿಜ್ಞಾನ ಎರಡೂ ಬರೋದು ಇದರಲ್ಲಿ. ಇದರ ಜ್ಞಾನನೂ ಇಲ್ಲ, ವಿಜ್ಞಾನನೂ ಇಲ್ಲ. ಮಯೈವ ಬ್ರಾಹ್ಮಣ ಬ್ರಹ್ಮಣ ಪೂರ್ಣೋ ನವಹಿರ್ ನಾಂತರಶ್ಚರೇತ್. ಅದಕ್ಕೆ ಮಯೈವ ಬ್ರಹ್ಮಣ ಪೂರ್ಣ, ನನ್ನ ಚಿಂತನೆ ಮಾಡ್ಕೊಂಡಿರಬೇಕು. ನೀನು ಚಿಂತನೆ ಮಾಡಿರೋ ಗತಿ ಏನು ಅಂದರೆ ಪೂರ್ಣ, ಎಲ್ಲ ಇದೆ ನನ್ನ ಹತ್ರ. ಅರ್ಥ ಆಯ್ತಾ? ಈಗ ಎಲ್ಲ ಇದೆ ಅಂದರೆ ದೇವರ ನ್ಯಾಯ. ಇನ್ನೊಂದು ಸ್ವಾರಸ್ಯ ಅಂದರೆ ಬೇರೆ ಯಾವ ದೇವತೆಗಳ ಹತ್ರವರು ಕೂಡ ಎಲ್ಲ ಇವರಲ್ಲ, ಇಲ್ಲ ಅವರಲ್ಲಿ, ಒಂದೊಂದು ಮಿಸ್ಸಿಂಗು. ಆದ್ದರಿಂದ ಏನು ಮಾಡಬೇಕು? ಇನ್ನೊಂದು ಕಡೆ ಹೋಗಲೇಬೇಕು. ದೇವರ ಹತ್ರ ಹೋಗಿಬಿಟ್ರೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಎಲ್ಲ ಸಿಗುತ್ತೆ. ಇದ್ಲು ಸಾಲಿಗ್ರಾಮ ಅಂತದ್ದು ಬಿಟ್ಬಿಟ್ಟು ಗೊತ್ತಾಯ್ತಾ? ಇದು ಎಲ್ಲ ಸಿಗುತ್ತೆ, ಇದೆರಡೂ ಸಿಗುತ್ತೆ ಅಷ್ಟೇ, ಇನ್ನೂ ಸಿಗೋದಿಲ್ಲ. ಇದಕ್ಕೆ ಯಥಾಪ್ರಕ ಇಲ್ಲಿಗೆ ಬರಬೇಕು. ದೇವ್ರ ಹತ್ರ ಹೋದರೆ ಹೇಳಿದ್ದಾರೆ ಭಾಗವತಲ್ಲಿ ಮೊದಲೇನೆ, ಅಕಾಮ ಸರ್ವಕಾಮೋ ವಾ ಮೋಕ್ಷಕಾಮ ಉದಾರಧೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ಒಬ್ಬೊಬ್ಬ ದೇವತೆಯಿಂದ ಒಂದೊಂದು ಫಲ ಸಿಗ್ತದೆ. ನಾರಾಯಣನಿಗೆ ಎಲ್ಲ ಫಲ ಸಿಗುತ್ತೆ ಅಂತ ಹೇಳಿದಾರಲ್ಲ, ಯಾಕೆಲ್ಲ ಫಲ ಅವ್ರು ಕೊಡೋದಿಲ್ಲ ಅಂದರೆ? ಅವರು ಸರ್ವಗುಣಪೂರ್ಣರಲ್ಲ. ಸರ್ವಗುಣಪೂರ್ಣನಾದ್ರಿಂದ ಎಲ್ಲ ಕೊಡ್ತಾನೆ. ಅವ್ರು ಯಾರವರು? ಸರ್ವಗುಣಪೂರ್ಣರು ಅಲ್ಲ, ಸರ್ವ ದೋಷದವರು ಅಲ್ಲ, ಮತ್ತೆ ಎರಡೇ ಡಿಫೆಕ್ಟ್ ಇದೆ. ಅದಕ್ಕೆ ಅವ್ರು ಕೊಡೋದಿಲ್ಲ. ವಿಷ್ಣುವಿನ ಹತ್ರ ಬಂದು ನೋಡಿ, ಪದ ಅರ್ಥ ಆಗೋದು ಈಗಲೇನೆ. ಮಯೈವ ಬ್ರಹ್ಮಣಾ ಪೂರ್ಣ, ನಾನು ಬ್ರಹ್ಮ, ನಾನು ಪೂರ್ಣ. ಬಹಿರ್ನಾಂತರಾಶ್ಚರ್ಯ, ಇನ್ನು ಹೊರಗೋಗಲಿಕ್ಕೆ ಯೋಚನೆ ಮಾಡಿಬಿಡಿ, ಬಿಟ್ಬಿಡಿ ಅಂತ ಹೇಳ್ತಾ. ಎಲ್ಲ ಇಲ್ಲೇ ಇದೆ, ಹೊರಗೋಗೋ ನೆಸಿಟಿನೇ ಇಲ್ಲ ಅಂತ. ಎಲ್ಲ ಅಲ್ಲೇ ಸಿಕ್ಕರೆ ಇನ್ನು ದೂರ ಯಾಕೆ ಹೋಗಬೇಕು? ಬೇರೆ ಕಡೆಯವ್ರು ಹೋಗಬೇಕಾಗುತ್ತೆ. ಎಲ್ಲ ಚೆನ್ನಾಗಿದೆ. ಆದರೆ ನಿಯರೆಸ್ಟ್ ಶಾಪ್ ಒಂದು ಹೋಗಿದ್ದೆವು ಪಾಪ, ನಾರಾಯಣ ಮಠಕ್ಕೆ. ಭೂತರಾಜ ಇದೆಯಲ್ಲ, ಆಶ್ಚರ್ಯ ಅಂದರೆ ಆಶ್ಚರ್ಯ. ಅದು ಬಿಯಾಂಡ್ ದಿ ರೀಚ್. ಅದು ಮೊದಲೇ ಆ ಜಾಗನೇ ಒಂದು ಐಸೋಲೇಟೆಡ್ ಪ್ಲೇಸು, ಅದರಲ್ಲಿ ಐಸೋಲೇಟ್ ಆಗಿರೋ ಒಂದು ಮನೆ, ಗೊತ್ತಾಯ್ತಾ? ಅವ್ರು ಹೇಳ್ತಾರೆ ಮ್ಯಾಚ್ ಬ್ಯಾಕ್ಸ್ ಹತ್ರ 5-6 ಕಿಲೋಮೀಟರ್ ದೂರ ಹೋಗಬೇಕಂತ. ಒಂದು ಪದಾರ್ಥ ಇಲ್ಲ, 5-6 ಕಿಲೋಮೀಟರ್ ದೂರ. ಇಬ್ಬರು ವಯಸ್ಸಾದವ್ರು ಇದ್ದಾರೆ. ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ, ಅವಾಗ ನಮಗೆ ಪೂರ್ಣ ಪಕ್ಕದಲ್ಲೇ ಅಂಗಡಿ ಇರೋದು ಇಲ್ಲಿ, ಅಲ್ಲಿರೋದಿಲ್ಲಿ ಅಂದರೆ. ಆಗ ನಮಗೆ ಎಷ್ಟು ಕಷ್ಟ, ಪ್ರತಿಯೊಂದಕ್ಕೂ ಹೊರಗೋಗ್ಬೇಕು ಅವ್ರು, ಯಾವ್ಯಾವುದೋ ಸಿಗೋದಿಲ್ಲ ಅಲ್ಲಿ. ಆದರೆ ವಿಷ್ಣುವಿನ ಹತ್ರ ಹೋಗ್ಬಿಟ್ಟು ಹೇಗಿರುತ್ತೆ ಈಗ? ದೇ ಗೆಟ್ ಎವ್ರಿಥಿಂಗ್. ಆದ್ದರಿಂದ ನಭಹಿ ನಾಂತಾರಾಶ್ಚರ್ಯ, ಎಲ್ಲೂ ಹೋಗಬೇಡಿ, ಒಂದು ಯುದ್ಧಲೇರಿ ಎಲ್ಲ ಸಿಕ್ಬಿಟ್ಟತ್ತೆ. ಇದು ದೇವ್ರ ಹತ್ರ ಯಾತಕ್ಕೆ ಹೋಗೋಕ್ಕೆ ಕಾರಣ ಇದು. ಒಂದು ಇವತ್ತು ನಮಗೆಲ್ಲ ಸಿಗೋದಿಲ್ಲ ಅಂತ ಗೊತ್ತಿದೆ ಈಗಾಗಲೇ. ಮತ್ತು ಗುರು ಸಿಗೋ ಜಾಗ ಯಾಕೆ ಹುಡುಕಬಾರ್ದು? ಸಿಗೋ ಜಾಗ ವಿಷ್ಣು ಒಂದೇ, ಆದ್ದರಿಂದ ಅಲ್ಲಿ ಹೋಗಬೇಕು. ಪ್ರತಿಯೊಂದು ಶ್ಲೋಕದಲ್ಲೂ ಮೆಸೇಜ್ ಇರುತ್ತೆ, ಭಾಗವತದ ವೈಶಿಷ್ಟ್ಯ ಅಂದ್ರೆ ಹಾಗೆ. ಇತಿ ಪಂಚವಿಂಶೋಧ್ಯಾಯ, ಅದಕ್ಕೆ ಅರ್ಥ ಬರೀತಾರೆ. ಅನೇನ ಧ್ಯಾನೇನ ಕಿಂ ಫಲಮತ್ರಾಹ ಶಾಸ್ತ್ರೇಣ ಸೃತ ಏವ ಉಪಾಸಕೇರ ಏನ ಜೀವೇರ ಚಿತ್ತಜಾತಃ ಸತ್ವಾದಿ ಗುಣಃ ಸತ್ವಾಧಿಕೃತ ಸಂಸಾರ ಜಯೋಪಾಯವಾಹ ದುಷ್ಟಮಿತಿ ಅದಾಯಿತು. ನಿರ್ಜಿತಾಹ ತೇನ ಗುಣಕರ್ಮ ನಿಬಂಧನಾಹ ಸಂಸ್ಕೃತಯಶ್ಚ ಪ್ರಾಗುಕ್ತಾಹ ನಿರ್ಜಿತಾ ಭವಂತಿ ಇತಿ ಶೇಷಃ. ನಾನು ತ್ವತ್ಪ್ರಾಪ್ತಿ ಮಂತರೇಣ ಸಂಸ್ಕೃತಿ ಜಯೇನ ಕಿಂ ತತ್ರ ಭಕ್ತಿ ಇತಿ. ಅದಕ್ಕೆ ಬರೀ ಸಂಸ್ಕೃತಿ ಜಯ ಅಂತ ಹೇಳ್ತಾ ಇಲ್ಲ, ಭಕ್ತಿಯೋಗ ಕಾಮನ್ ಫ್ಯಾಕ್ಟರಾಗಿ ಸಾಧನೆ ಮಾಡಬೇಕು. ಬರೀ ಸತ್ವಗುಣ ಅವೆಲ್ಲ ತಿಳ್ಕೊಂಡು ಸುಭಕ್ತಿನೇ ತಗೊಂಡು ಏನು ಮಾಡ್ತೀರಿ? ಅದಕ್ಕೆ ಉಪಯೋಗ ಇಲ್ಲ. ಮಥಿತಾರ್ಥಮಾಹ ತಸ್ಮಾದಿತಿ ಜ್ಞಾನ ವಿಜ್ಞಾನಯೋ ಸಂಭವೋ ಯಸ್ಮಾ ಸ ತಥಾತಂ ವ್ಯವಧಾನೇನ ಶಾಸ್ತ್ರದ್ವಾರ ಜಾತಂ ಜ್ಞಾನಂ ಪರೋಕ್ಷ ಜ್ಞಾನಂ. ಶಾಸ್ತ್ರ ಓದಿ ಬಂದ ಜ್ಞಾನ ಪರೋಕ್ಷ ಜ್ಞಾನ, ಪ್ರತ್ಯಕ್ಷ ಕಂಡಾಗ ಅಪರೋಕ್ಷ ಜ್ಞಾನ. ಅಪರೋಕ್ಷೇಣ ಜಾತಂ ನಿರ್ಗುಣಮಿತಿ ಸಂಗ್ಯರಂತೆ ಸತ್ವಾತ್ ಗುಣಾತ್ ಜಾತಮಪಿ ವ್ಯವಧಾನಂ ವಿನೈವತು ಮುಕ್ತಿದಂ ನಿರ್ಗುಣಂ ಪ್ರೋಕ್ತಂ ವ್ಯವಧಾನೇನ ಸಾತ್ವಿಕಂ ಇತ್ಯುಕ್ತೇ. ಹೇ, ಪರೋಕ್ಷ ಜ್ಞಾನ ಮುಕ್ತಿಗೆ ಸಾಧನವಾದರೂ ಕೂಡ ಡೈರೆಕ್ಟ್ ಮುಕ್ತಿ ಸಿಗೋದಿಲ್ಲ. ಅದರಿಂದ ಪರೋಕ್ಷ ಅಪರೋಕ್ಷ ಜ್ಞಾನ ಬಂದಮೇಲೆ ಮುಕ್ತಿ ಸಿಗೋದು. ಅದಕ್ಕೆ ನಿರ್ಗುಣ ಅಂತ ಅದಕ್ಕೆ ಹೆಸರು. ಯತಃ ಸಂಸಾರ ಮೋಕ್ಷೋ ಮದ್ಭಾವ ತಸ್ಮಾನ್ ಮಾನುಷಂ ದೇಹಂ ಲಬ್ಧ್ವಾ ಸರ್ವೋತ್ತಮಂ ವಾಂ ವಿಜ್ಞಾಯ ಬ್ರಹ್ಮಣ ಸರ್ವಗುಣಪೂರ್ಣೇನ ಮಯೈವ ಪೂರ್ಣ ಪೂರ್ಣ ಚರಿತಾರ್ಥೋ ಏನ ನಾ ಪುರುಷೋ ಬಹಿರ್ವಿಷಯು ನ ಚರೇ ಆಂತರೇವ ಇಂದ್ರಿಯೈ ಪ್ರತ್ಯಗಾತ್ವ ವಿಷಯತ್ವೇನೈವ ಚರೇದಿತ್ಯರ್ಥ. ಒಳಗೂ ಹೋಗಬೇಕಾಗಿಲ್ಲ, ಹೊರಗೂ ಹೋಗಬೇಕಾಗಿಲ್ಲ, ಒಂದರ್ಥ. ಇನ್ನೊಂದರ್ಥ, ಬರೀ ಒಳಗೆ ಚಿಂತನೆ ಮಾಡೋ, ಹೊರಗೆ ತೆಗಿಲಕ್ಕೆ ಹೋಗಬೇಡ. ಋಷಿಮುನಿಗಳು ಏನು ಮಾಡೋದಿಲ್ಲ ಸಾಮಾನ್ಯ? ಕಣ್ಣು ಕೂಡ ತೆಗಿಲಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ಈ ಟಿ ವಿ ನೋಡೋಕೆ ಆ ಕಡೆ ಕಡೆ ನೋಡಿದ್ರೆ ಹಾಗಾಗತ್ತೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ. ಅದರಿಂದ ತೆಗಲಿಕ್ಕೆ ಯಾರು ಬಂದರೂ ಕೂಡ ಶಮೀಕರು ಅಷ್ಟು ಮಾಡಿದ್ರು ಅವ್ರಿಗೆ ಕೇಳಿಸ್ತಿಲ್ಲ. ಬೇರೆ ಕೇಳಿಸಿದ ಧ್ಯಾನ ಮಾಡೋನು ಬೇರೆ ಯಾರು ಬಂದರೆ ಅದು ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕೆ? ಇದಕ್ಕಿಂತ ದೊಡ್ಡದೇನಲ್ಲ ಅಂತ ಗೊತ್ತು ಅವನಿಗೆ. ಅದಕ್ಕೆ ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯತಿ, ಏನಾದರೂ ಐ ಡೋಂಟ್ ಕೇರ್ ಅಂತಾನೆ. ಯಾಕೆ? ಒಳ್ಳೆ ಸಿಕ್ಕಾಗ ಸುಲಭವಾಗಿರ್ತಾನೆ. ಚರೇದಿತ್ ನಾ ಚರೇತ್ ಆಂತರೇವ ಇಂದ್ರಿಯೈಹಿ ಪ್ರತ್ಯಗಾತ್ಮ ವಿಷಯತ್ವೇನ ಇವ ಚರೇದಿತ್ಯರ್ಥಃ ಸಂಸಾರಸ್ಯ ಅನಂತತ್ವಾತ್ ಅಂತೇ ಅಂತೋ ಅಹಂ ತಸ್ಮಿನ್ ಮಯಿ ರಥೋ ಭೂತ್ವಾ ಇತಿ ವಾ. ಅಂತರ ಅಂದರೆ ದೇವರು ಅಂತ ಅರ್ಥ, ಅಂತರ ಅಂದರೆ ಛಿದ್ರ ಅಂತ ಅರ್ಥ. ಇಂದ್ರಿಯ ವ್ಯಾಧಿ ನ ಚರೇತ್ ನ ಸ್ಯಾದಿತಿ ವಾ, ಇಂದ್ರಿಯಗಳಲ್ಲಿ ಸಂಚಾರವನ್ನು ಮಾಡದೇನೆ ನನ್ನನ್ನು ಮನಸ್ಸಾಕಿಬಿಟ್ಟು ಸುಖವಾಗಿರಬೇಕು ಅಂತ ಸಂದೇಶವನ್ನು ಕೊಡ್ತಾರೆ. ಅಂತೋ ವ್ಯವಸ್ಥಿತ ಮೃತ್ಯು ಸ್ವಭಾವೇ ಪರಮಾತ್ಮನಿ ಇತಿ ಅಂತರೋ ಅದು ಕೋಶ ಇತಿ ಮಾಂವಿನ ನ ಚರೇದಿತಿ ವಾ. ಈ ರೀತಿ ತಸ್ಮಾತ್ ದೇಹಂ ಇಮಂ ಲಬ್ಧ್ವಾ ಜ್ಞಾನ ವಿಜ್ಞಾನ ಸಂಭವಂ ಮಯೈವ ಬ್ರಹ್ಮಣಾ ಪೂರ್ಣೋ ನ ಬಹಿಹಿ ನಾಂತರಶ್ಚರ್ಯ ಅಂತ ಬಿಡಿಸ್ತಾರೆ. ನ ಬಹಿಹಿ ನ ಅಂತರಶ್ಚರ್ಯ ಒಂದು ಅನ್ವಯ, ಇನ್ನೊಂದು ನ ಬಹಿಹಿ ನಾ ಅಂತರಶ್ಚರ್ಯ. ನಾ ಅಂದರೆ ಮನುಷ್ಯನಾದವನು, ಅಂತರಾಚರ್ಯ ಒಳಗೆ ಚಿಂತನೆ ಮಾಡಿದ್ರು ನಾ ಅಲ್ಲಾಗ ನಾ ಅಂತ ಬಂತು. ಇಂಥದ್ದು ಎಲ್ಲಿ ಬಂದಿತ್ತು ನೆನಪಿದೆಯಾ? ಎಲ್ಲಿ ಬಂದಿತ್ತು ಇಂಥದ್ದು? ಆ ಅಲ್ಲಲ್ಲ, ಅದು ಅಲ್ಲೊಂದು ಕಡೆ ಹೇಳ್ತಾರೆ ನಾ ಅಂತ ಹೇಳ್ಬಿಡು, ಅಲ್ಲೊಂದು ಕಡೆ ಇದೆ. ಬಟ್ ಇಲ್ಲೇ ಭಗವದ್ಗೀತೆಯಲ್ಲಿ ಎಲ್ಲಿ ಬಂತು? ಭಗವದ್ಗೀತೆಯಲ್ಲಿ ಬರಲಿಲ್ಲ ಹೇಳ್ಬೇಕು. ಈ ರೀತಿ ಇದ್ದರೆ ಮಾತ್ರ ನಾ ಅವನು ಮನುಷ್ಯ, ಅನ್ಯಥಾ ಪಶುರೇವ ಅಂತ ಹೇಳಿದರು. 14ನೇ ಅಧ್ಯಾಯದ ಕೊನೆಗೆ ಅರ್ಥ ಬರಿಬೇಕಾದ್ರೆ ಗುಣಾತೀತ ಸವುಚ್ಯತೆ, ಹೀಗಿದ್ದರೆ ನಾ, ಇಲ್ಲ ಹೋದ್ರೆ ನಾ, ಅವನು ಮನುಷ್ಯನೇ ಅಲ್ಲ. ಅವನು ನಾ ಅಂದರೆ ಮನುಷ್ಯ, ನಾನರವು ನರಹ, ಹೀಗಿದ್ದರೆ ಮನುಷ್ಯ ಅನ್ಯಥಾ ಪಶುರೇವ ಅಂತ ಆಚಾರ್ಯ ಭಾಷೆ ಬರೆದಿದ್ದಾರೆ. ಇಲ್ಲೂ ಹಾಗೇನೆ, ಈ ರೀತಿ ಇದ್ದರೆ ಮನುಷ್ಯನಾಗ್ತಾನೆ, ಇಲ್ಲದವ್ರು ಪಶು ಇದ್ದಾಗ ಲೆಕ್ಕ. ಅದನ್ನು ಸೇರಿಸ್ಕೋಬೇಕಿಲ್ಲಿ. ದೇವರ ಹತ್ರ ಮನಸ್ಸಾಕದೆ ಬೇರೆ ಕಡೆ ಮನಸ್ಸಾಕಿ ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಏನಂತಾರೆ ಅದಕ್ಕೆ, ಪರೀಕ್ಷೆ ತಯಾರಾಗಿದೆ. ಹೇಗೆ ತಯಾರು, ಪುಸ್ತಕ ಎಲ್ಲ ಇಷ್ಟೆಲ್ಲ ಪುಸ್ತಕ ತೋರಿಸ್ತಾ ಇದ್ದಾರೆ, ತಯಾರಾಗಿದ್ದೀನಿ ಅಂತೇಳಿ ಹುಚ್ಚ ಒಳಬಿಡೋದಿಲ್ಲ ಅಂತ ಹೇಳ್ತಾರೆ. ಅದನ್ನು ಅವ್ರು ಪುಸ್ತಕ ತಯಾರು ತಗೊಳ್ಳೋದಿಲ್ಲ, ಓದಿದ್ಯಾ ಓದಿಲ್ಲ ಅಂತ ಪುಸ್ತಕ ರೆಡಿ ಮಾಡ್ಕೊಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಏನಂತಾರೆ ಅದಕ್ಕೆ, ಇದು ಒಂದು ಒಳಬಿಡೋದಿಲ್ಲ, ಆದ್ದರಿಂದ ನೀನು ನೋಡೋಕ್ಕೂ ಬಿಡೋದಿಲ್ಲ, ಒಳಗೂ ಬಿಡೋದಿಲ್ಲ. ಸೊ ಪ್ರಕೃತಿ ಪದಾರ್ಥ ಯಾವುದು ಮೋಕ್ಷಕ್ಕೆ ಬರೋದಿಲ್ಲ. ಅದಕ್ಕೇನು ಮಾಡಬೇಕು, ಎಷ್ಟೋದ್ರೆ ಫಾರಿನ್ ಬಂದಿರ್ತಾರಲ್ಲ, ಇರೋ ಕೊಡೋಕ್ಕೆ ಒಯ್ಯಕ್ಕೆ ಬರೋಲ್ಲ ಅದನ್ನೆಲ್ಲ, ಇಲ್ಲೇ ಬಿಟ್ಟು ಬಿಡಬೇಕು ಅಂತ ಹೇಳ್ತಾರೆ. ಎಷ್ಟೋದ್ರೆ ಬಿಸಾಕ್ತಾರೆ ಅಂತ ಅಲ್ಲಿ ಬಿಸಾಕ್ತಾರೆ. ಒಳಗೆ ಏನು ಮಾಡಬೇಕು, ಏನೇ ಇಲ್ಲ, ಉಪ್ಪಿನಕಾಯಿ ಇಷ್ಟು ಅಲ್ಪವ ಇದ್ಬಿಟ್ಟಿರ್ತಾರೆ ಉಪ್ಪಿನಕಾಯಿ ಉಪ್ಪಿನಕಾಯಿನ, ಅವ್ನು ಒಳಗೆ ಬಿಡೋದಿಲ್ಲ. ಏನು ಮಾಡ್ತಾರೆ, ಅಲ್ಲೇ ಯಾರು ತೊಗೊಳಕ್ಕೆ ತಯಾರಿಲ್ಲ ಜನಗಳು, ಅದು ಬೇರೆ ಈಗ ಬಿಸಾಕಿ ಹೋಗಿಬಿಡ್ತಾರೆ ಅಂತ ಕಾಲ. ಅದಕ್ಕೆ ಪ್ಲೇನಲ್ಲಿ ಹೋಗೋನು ಯಾವ್ದು ಬಿಡ್ತಾರೆ ಅಂತ ಯೋಚನೆ ಮಾಡಿರ್ತಾನೆ, ಮೊದಲೇನೆ ಎಷ್ಟು ಬಿಡ್ತಾರೆ ಯೋಚನೆ ಮಾಡಿರ್ತಾನೆ. ಅದು ವೈಕುಂಠಕ್ಕೆ ಹೋಗಿ ಯೋಚನೆ ಮಾಡಿ, ಇವೆಲ್ಲ ಬರೋದಿಲ್ಲ ಆದ್ರಿಂದ ಹಾಗೇನೆ, ಏನು ಮಾಡಬಾರ್ದು, ಎಲ್ಲ ಇಲ್ಲೇ ಬಿಟ್ಟು ಬಚ್ಚಬಾರದು. ಕಾಟು ತೊಗೊಂಡು ಪ್ಲೇನಿಗೆ ಹೋದ್ರೆ ಏನು ಮಾಡೋದು, ದೊಡ್ಡ ಕಾಟುಗಳೆಲ್ಲ ತೊಗೊಂಡೋಗ್ಬಿಡ, ಅದು ತೀಕ್ ಕೊಟ್ಟದು ಹೆವಿಯಷ್ಟು ತೊಗೊಂಡೋಗಿದ್ದಾರೆ, ಒಂದು ಹುಚ್ಚ ಬಿಡೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಬಂಚಬಾರದು ಬಡದಿ ಬಾರಡು, ಪ್ಲೇನ್ ಹತ್ತಿದ್ರೆ ಬಂಚಬಾರದು ಬಡದಿ ಬಾರಡು, ಇನ್ನು ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಟಿಕೆಟ್ ತೊಗೊಂಡಿದ್ರೆ ಅವ್ರು ಯಾರು ಬಿಡೋದಿಲ್ಲ, ಟಿಕೆಟ್ ತೊಗೊಂಡೋಗಿ ಮಾತ್ರ ಎಂಟ್ರಿ. ಆ ರೀತಿ ಪ್ರಕೃತಿಸ್ಥನಾದವನು ಪುರುಷಸ್ಥನಾಗಬೇಕಾದ್ರೆ ಪ್ರಕೃತಿಯ ಯಾವ ಟಚ್ಚು ಇರಬಾರ್ದು, ಶುದ್ಧವಾಗಿ ಹೋಗಬೇಕು. ಇದು ಶ್ರೀ ವಿಜಯಧ್ವಜ ತೀರ್ಥ ಭಿಷ್ಟು ವಿರಚಿತಾಯಾಂ ಭಾಗವತ ಟೀಕಾಯಾಂ ಪದರತ್ನಾವಲ್ಯಾಂ ಏಕಾದಶ ಸ್ಕಂದಸ್ಯ ಪಂಚವಿಂಶೋ ಅಧ್ಯಾಯಃ. ನಾಳೆ 26ನೇ ಅಧ್ಯಾಯ.